ಮೂಲಾನಿ ಅಂತ ಬಂತಲ್ಲ, ಬಹುವಚನ ಬಂತಲ್ಲ ಅಂದರೆ ಬಹಳ ಸುಲಭ. ಮೂಲ ಅಂದರೆ ವಿಷ್ಣು, ಮೂಲಾನಿ ವಿಷ್ಣುಗಳು ಅಂದರೆ ವಿಷ್ಣು ರೂಪದ ಸದಾ ನಡೀತಾ ಬಂದಿದೆಯೋ ಅಂತ ಪರಮಾತ್ಮನನ್ನು ನಾನು ಶರಣ ಹೊಂದುತ್ತೇನೆ. ಎಷ್ಟು ಸುಲಭ ಇದು. ಒಂದು ಮಂತ್ರದಂತೆ ಭಗವಂತ ಹೇಳಿ ದೇವರನ್ನು ಮೊದಲು ವಿಮರ್ಶೆ ಮಾಡಬೇಕು, ದೇವರನ್ನು ತಿಳ್ಕೊಳ್ಬೇಕು, ತಿಳ್ಕೊಂಡು ಆರಾಧನೆ ಮಾಡಬೇಕು. ಇದು ಮುಂದಿನ ಭಾಗ. ಇದು ತುಂಬ ಜನ ಅಲ್ಲಿ ಸ್ಟಾಪ್ ಆಗಿಬಿಡ್ತಾರೆ, ದೇವರನ್ನು ತಿಳ್ಕೊಂಡ್ಬಿಡ್ತಾರೆ, ಅವನು ವ್ಯಾಪಾರಿ ಕೇಂದ್ರ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ದೇವರು ಅಂದರೆ ಕೋತೆ ಕುಣಿಸ್ತಾ ಹಾಗೆ, ಅದು ದೇವರದಲ್ಲ. ಎಷ್ಟೋ ಜನಗಳು ಇವತ್ತು ಅದನ್ನೇ ದಾಸರು ಬೈತಾರೆ, ಕಟುವಾಗಿ ಹೇಳ್ತಾರೆ. ಕಂಚುಗಾರನ ಬಿಡಾರದಂದದಿ ಕಂಚು ಹಿತ್ತಾಳೆ ಪ್ರತಿಮೆಯ ನರಹಿ, ಮಿಂಚಬೇಕೆಂದು ಬಲು ಜ್ಯೋತಿಗಳನ್ನೇ ಹಚ್ಚಿ, ವಂಚನೆ ಪೂಜೆಯ ಮಾಡುವುದು ಉದರ ವೈರಾಗ್ಯವಿದು, ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ. ಯಾರೋ ತುಂಬ ಜನ ಬಂದುಬಿಟ್ಟಿದ್ದಾರೆ, ಪೂಜೆ ಮಾಡಿದ್ದು ಮಾಡಿದ್ದು ಮಂಗಳಾರತಿ ಎತ್ತಿದ್ದೇ ಎತ್ತಿದ್ದೇನೆ, ಸೇವಕರ ಹತ್ರ ಯಾರೂ ಇಲ್ಲ, ಬಿಡಯ್ಯ ಇವತ್ತೇನು ಬೀಗ ಹಾಕ್ಬಿಡು ಮುಗಿದೇನು ಇಲ್ಲ ಇಲ್ಲ, ಯಾರು ಸೇವಕರ ಹತ್ರ ಇಲ್ಲ, ಅದು ಭಕ್ತಿಯಿಂದ ಮಾಡಿದ್ದಲ್ಲ. ಇದು ಇದು ದೃಷ್ಟಿನೇ ಬೇರೆ. ಇದು ತುಂಬ ನಡೆಯೋದು ಹಾಗೆ. ಅದನ್ನೇ ದಾಸರು ಎಲ್ಲ ಕಾಲಕ್ಕೂ ಇಂಥ ಉದರ ವೈರಾಗ್ಯ ಜನ ಇದ್ದೇ ಇರ್ತಾರಾದ್ರಿಂದ ಪುರಂದರದಾಸರು ಉಳಿದವರಿಗೆ ಧೈರ್ಯ ಬರೋದಿಲ್ಲ ಹೇಳೋದಕ್ಕೆ, ಅಂಥವ್ರಿಗೆ ಧೈರ್ಯ ಬರೋದು. ಇದೆಲ್ಲ ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುವುದು ಉದರ ವೈರಾಗ್ಯವಿದು. ಒಂದು ನಾಟಕ ಸ್ತ್ರೀಯಂತೆ ಬಯಲಡಂಭವ ತೋರಿ ಅಂತ ಹೇಳ್ತಾರೆ. ಎಲ್ಲ ಬಯಲಡಂಭ ಇಷ್ಟೇ, ಒಳಗೇನೂ ಇಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡು ನಿಜವಾದ ಅರ್ಥದಲ್ಲಿ ದೇವರನ್ನು ಹೇಗೆ ಆರಾಧನೆ ಮಾಡಬೇಕು. ಇವತ್ತು ಎಷ್ಟು ಸ್ಟೆಪ್ಸ್ ಇದ್ದಾನೆ ಮೆದುರುಗಡೆಗೆ, ಮೊದಲೇ ಸ್ಟೆಪ್ಗೆ ಬಂದಿಲ್ಲ. ವಿಚಾರ ಮಾಡೋ ಸ್ಟೆಪ್ ಫಸ್ಟ್ ಸ್ಟೆಪ್ ಅಲ್ಲ, ವಿಚಾರ ಮಾಡ್ತಾನೆ ಇಲ್ಲ. ಅನಂತರದ ಸ್ಟೆಪ್ಪು ದೇವರು ಅತ್ಯಂತ. ಇವತ್ತಿಷ್ಟು ಜನ ಇದ್ದಾರೆ, ಎಷ್ಟು ಕ್ಯೂ ನಿಂತಿರ್ತಾರೆ ನೋಡಿ, ಕೆಲಸಕ್ಕೆ ಬಾರದು. ಅವ್ರ ಕೇಳಿ ಅವನೇ ದೊಡ್ಡ ಕ್ರಿಮಿನಲ್ಲು, ಇವ್ರು ಕಾಲು ನಿಂತು ಉದ್ಧಾರ ಮಾಡ್ತಾ ನಿಂತ್ಕೊಂಡಿದ್ದಾರೆ, ಏನು ಅನ್ಯಾಯ. ಅವನು ಜೈಲಿಗೆ ಒಂದು ಸಹ ಇವರು ಹೋಗೇ ಹೋಗ್ತಾರೆ, ಅವ್ರು ಬೇರೆ ದಾರಿ ಇಲ್ಲ ಅದಕ್ಕೆ. ಇವತ್ತು ನಡೀತಿರೋದು ಎಷ್ಟು ಘೋರ ಅಪರಾಧ. ಅದು ಒಂದು ಸಣ್ಣ ಮಕ್ಕಳು ಮಾಡೋ ತಪ್ಪುಗಳು ಮಾಡ್ತಾ ಇಲ್ಲ ಜನ, ಇವತ್ತು ಭಾರಿ ವಿವೇಕಿಗಳು ಅನಿಸ್ಕೊಂಡ ಜನ ತೀರ ಕ್ಷುಲ್ಲಕ ಕಾರಣಕ್ಕೆ ಯಾವ ಅರ್ಹತೆ ಇಲ್ಲದ ಜನಗಳ ಹಿಂದೆ ಕೋಟಿ ಕೋಟಿ ಜನ ಸಾಲು ಸಾಲು ನಿಂತಿರ್ತಾರೆ. ಭಗವದ್ಗೀತೆ ಬೈತಾ ಇದೆ, ಏನು ವಿಚಾರ ಮಾಡಿದ್ದೀರಿ ಅದರಿಂದ ಆಗಿದ್ದೀರಿ ನೀವು, ಇವಾಗ ಏನು ವಿಚಾರ ಮಾಡಿ ಇಲ್ಲ ಅಂತ ಆಯ್ತಲ್ಲ. ರಾಮನ ಬೈತಾರೆ, ಇದು ಆಶ್ಚರ್ಯ. ಕೃಷ್ಣನ್ ಬೈತಾರೆ, ಯಾವನ ಬೂದಿ ಕೊಡೋದ ಹೋಗ್ತಾರೆ, ಜೈ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಲ್ಲ, ಗೋವರ್ಧನ ಗಿರಿಯನ್ನೆತ್ತಿದ ಭಗವಂತ, ಗೀತೆಯಂತಹ ಗ್ರಂಥ ಹೇಳಿದವನು, ಕಂಸಾದಿಗಳನ್ನು ಸಂಹಾರ ಮಾಡಿದವನು, ಎಂಥೆಂಥ ಪರಾಕ್ರಮಿ. ರಾಮದೇವರು ಸಮುದ್ರಕ್ಕೆ ಸೇತುವೆ ಕಟ್ಟಿದವರು ಯಾರಿದ್ದಾರೆ ಇವತ್ತು? ಇವತ್ತು ಸಾಧ್ಯ ಇಲ್ಲ ಅಂತ ರಾಮದೇವರನ್ನು ಬಿಟ್ಟುಬಿಟ್ಟು, ಕೃಷ್ಣದೇವರನ್ನು ಬಿಟ್ಟು, ಕಂಡು ಕಂಡು ಅವ್ರ ಮೇಲೆ ಆಕ್ಷೇಪಣೆ ಮಾಡೋ, ಸುಮ್ಮನೆ ಕೊಡೋದಿಲ್ಲ, ಅದು ಬೇರೆ. ಅವರ ಬಾಯಿ ಬಂದ ಬೈಯೋದು, ಇವ್ರನ್ನ ಇಲ್ಲದ ರೀತಿಯಲ್ಲಿ ವೈಭವೀಕರಣ ಮಾಡೋದು. ಈ ವಿಮರ್ಶನ ಇದು ಒಂದು. ಇದು ಮೊದಲನೇ ಭಾಗ. ಇನ್ನು ಎರಡನೇ ಭಾಗ, ದೇವರಿದ್ದಾನೆ ಅಂತ ಒಪ್ಪಿಕೊಂಡ ಮೇಲೆ ಮನುಷ್ಯನ ರೀತಿ ಚೇಂಜ್ ಆಗಿಬಿಡುತ್ತೆ ಇಮಿಡಿಯೇಟಾಗಿ. ಕೆಲಸ ಸಿಕ್ತಲ್ಲ, ಮೊದಲು ದಿವಸ ಬೀದರ ಸಿಕ್ತಿದೆ, ಮೊದಲು ಕೇಳಿದ್ರೆ ಸಿಗಲಿಲ್ಲ, ಯಾಕೆ ಕೆಲಸ ಸಿಕ್ತಲ್ಲ ಅಂತ ಹೇಳ್ತಾರೆ. ಕೆಲಸ ಸಿಕ್ಕರೆ ಕಮಿಟ್ಮೆಂಟ್ ಶುರುವಾಯಿತೋ ಇಲ್ಲ, ಈಗ ದೇವರಿದ್ದಾನೆ ಅಂತ ಗೊತ್ತಾಯ್ತೋ ಇಲ್ಲೋ, ಆ ಫುಲ್ ಬ್ಯುಸಿ ಆಗಿಬಿಡ್ತಾನೆ. ಜನಗಳ ಬಗ್ಗೆ ಪ್ರಶ್ನೆ ಇಲ್ಲ, ಓ ದೇವರ ಆರಾಧನೆ ಮಾಡಬೇಕು ನಾನೀಗ ದೇವರನ್ನು. ಇಷ್ಟು ದಿವಸ ಯಾವ ವಿಷಯ ಗೊತ್ತಿದ್ದಿಲ್ಲ ನನಗೆ, ಇನ್ನು ನನಗೆ ಹೊಸ ವಿಷಯ ಗೊತ್ತಾಯಿತು, ಅದ್ರ ಬಗ್ಗೆ ಸಂಪೂರ್ಣ ಗಮನ ಕೊಡಬೇಕು ಅಂತ ಹೇಳಿ. ಅದಕ್ಕೆ ಜ್ಞಾನಿಗಳು ಆದಷ್ಟು ಜನಗಳ ಕಣ್ಣಿಗೆ ಬೀಳೋದಿಲ್ಲ ಅಂತ ಹೇಳಿಬಿಡ್ತಾರೆ. ಬೂದಿ ಮುಚ್ಚಿದ ಕೆಂಡದಂತಿಪ್ಪರು, ಮೂಕ ಬದಿರದಂತಿಪ್ಪರೋ ನೋಳ್ಪ ಜನಕ್ಕೆ, ಕಾಕಯುಕ್ತಿಗಳನ್ನವರು ತಾರರೋ ಮನಕ್ಕೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಜನಗಳು ಒಳ್ಳೆ ಕೆಲಸ ಬಿದ್ದಾಗ ಕೆಲಸ ಹೇಳಿದ ಇನ್ನು ಸಿಗೋದಿಲ್ಲ ಬಿಡಿ, ಅವರು ಒಳ್ಳೆ ಕೆಲಸ ಸಿಕ್ಕಿಬಿಟ್ಟಿದೆ, ಇನ್ನೇ ನಮ್ಮ ನೀರು ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಕೆಲಸ ಸಿಕ್ಕ ಹಾಗೆ ಅವನ ಇನ್ವಾಲ್ವ್ಮೆಂಟ್ ಬಂತು ನೋಡಿ, ಕಮಿಟ್ಮೆಂಟ್ ಶುರುವಾಯ್ತಲ್ಲ. ದೇವರ ಭಕ್ತರು ಹಾಗಿರ್ತಾರೆ ಅಂತ ಅರ್ಥ. ಸ ಪ್ರಹ್ಲಾದ ಹೇಗಿದ್ದಾನೆ, ನೆಸ್ತ ಕ್ರೀಡನ ಕೋ ಬಾಲ ಜಡವತ್ತನ್ಮನಸ್ತಯ ಕೃಷ್ಣ ಗ್ರಹ ಗೃಹೀತಾತ್ಮ ನವೇದ ಜಗದೀ ದೃಶ್ಯಂ. ದೇವರ ಎಚ್ಚರವೇ ಇಲ್ಲ, ಬರೀ ದೇವರ ಕಡೆಯೇ ಗಮನ. ಇದೆಲ್ಲ ಅವರ ದೊಡ್ಡ ಸಿದ್ಧಿಗೆ ಕಾರಣವಾಯಿತು. ಈ ಭಾಗ ಅನುಷ್ಠಾನ ಮಾಡೋದು ಅಂದರೆ ನಿಜವಾದ ಅಂತ ಮುಂದೆ ಭಾರಿ ಮುಂದೆ ಹೋದಾಗ ಲೆಕ್ಕ, ಆ ಸ್ಥಿತಿಯಲ್ಲಿ ತುಂಬ ಮೇಲಿದ್ದಂತೆ ಲೆಕ್ಕ. ಆಮೇಲೆ ದೇವರನ್ನು ಸರ್ವಾತ್ಮನ ಶರಣ ಹೊಂದಬೇಕು. ಕ್ಯಾಶುವಲ್ ಭಕ್ತಿ ಪ್ರಯೋಜನ ಇಲ್ಲ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ, ಆದ್ಯಂ ಪುರುಷಮೀಶಾನಂ ಪುರುಹೂತಂ ಪುರುಷ್ಟತಂ. ಮಹಾಭಾರತ ಪ್ರಾರಂಭದಲ್ಲಿ ಶ್ಲೋಕ ಬರುತ್ತೆ, ಆದ್ಯಂ ಪುರುಷಮೀಶಾನಂ ಅಂತ ಪದ ಇದೆ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಇದೆ. ಆದ್ಯಂ ಪುರುಷಂ, ಆದಿ ಪುರುಷ, ಆದಿಯೊಳಗೂ ಆದಿಯಾದ ಪುರುಷ ಅಂತ ಪರಮಾತ್ಮನನ್ನು ಶರಣ ಹೊಂದುತ್ತೇನೆ. ಒಂದು ಮೂಢಭಕ್ತಿಯಿಂದಲ್ಲ, ಇವ್ರು ಯಾಕ್ರಿ ಶರಣ ಹೊಂದಿದ್ದೀರಿ ಅಂತ ಕೇಳಿದರೆ, ಇಲ್ಲ ಅವ್ರು ಏನೋ ಕೊಟ್ಟರು ಏನೋ ಕೊಟ್ಟರು ಅಲ್ಲ, ಎಲ್ಲದಕ್ಕೂ ಅವನೇ ಕಾರಣ ಪುರುಷ, ಅದಕ್ಕೆ ಶರಣ ಹೊಂದಿದ್ದೇನೆ. ಎಷ್ಟು ಸುಲಭ ಅದು. ಎಲ್ಲದಕ್ಕೂ ಕಾರಣ ಪುರುಷ ಯಾರು? ಜನ್ಮಾದ್ಯಶ ಯತಃ ಓ ಬ್ರಹ್ಮಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ. ಭಗವಂತನನ್ನು ತಿಳ್ಕೊಳ್ಳಿ. ಆ ಭಗವಂತ ಯಾರು ಗೊತ್ತಾ? ಜನ್ಮಾದ್ಯಶ ಯತಃ, ಅದನ್ನೇ ಆದ್ಯಂ ಪುರುಷಂ ಅಂತ ಕರೆದಿದ್ದು. ಯತಃ ಪ್ರವೃತ್ತಿ ಪ್ರಸೃತ ಪುರಾಣಿ, ಇಡೀ ಜಗತ್ತಿನ ಸಮಸ್ತ ಆಗುಹೋಗುಗಳು ಸರ್ವರಿಗೂ ಕೂಡ, ಸರ್ವಕಾಲದಲ್ಲೂ ಕೂಡ, ಸರ್ವ ರೀತಿಯಲ್ಲೂ ಕೂಡ ಯಾರಿಂದ ಆಗ್ತಿದೆಯೋ ಅವನೇ ಪರಮಾತ್ಮ, ದೇವರ ಡೆಫಿನೇಷನ್ ಅದು. ಮತ್ತೆ ಏನೋ ಮಾಡಿದರೆ ದೇವರಲ್ಲ, ಎಲ್ಲವನ್ನೂ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಎಷ್ಟೆಷ್ಟು ಶ್ರಮ ಇಲ್ಲದೆ ಮಾಡ್ತಾನಲ್ಲ ಅವನು ಪರಮಾತ್ಮ ಅಂತ ಕರೀತಾನೆ. ಇದು ದೇವರ ನಿಜವಾದ ಡೆಫಿನೇಷನ್ ಅಂದರೆ ಜನ್ಮಾದ್ಯಶಯತಃ ಓಂ. ಬ್ರಹ್ಮಸೂತ್ರಗಳಲ್ಲಿ ಭಗವಂತನನ್ನು ಡಿಫೈನ್ ಮಾಡಿದ್ದ ಹಾಗೆ. ಅದು ದೇವರು ಅಂತ ಹೇಳಿದ್ರೆ ಡಿಫೈನ್ ಮಾಡಿ ನೋಡೋಣ, ಎಷ್ಟನೇ ಡಿಫೈನ್ ಮಾಡಲಿಕ್ಕೆ ಬರುತ್ತೆ? ಸಾಧ್ಯ ಇಲ್ಲ. ಅದೇ ಇಂಗ್ಲೀಷ್ನಲ್ಲಿ ಜಿ ಓ ಡಿ ಗಾಡ್ ಅಂತೇವೆ, ಅದೇ ರೀತಿಯೇ ಬಂದಿತ್ತು. ಜಿ ಓ ಡಿ ತುಂಬ ಸತಿ ಕೇಳಿರಬೇಕು. ಜಿ ಅಂದರೆ ಜನರೇಟರು, ಸೃಷ್ಟಿಕರ್ತ. ಓ ಅಂದರೆ ಆರ್ಗನೈಸರ್ ಆರ್ ಆಪರೇಟರು, ಸ್ಥಿತಿಕರ್ತ. ಆಮೇಲೆ ಡಿ ಅಂದರೆ ಡೆಸ್ಟ್ರಾಯರು, ಲಯಕರ್ತ. ಮೂರು ಬಂತು. ನಂತಹ ನಚಾದಿಹಿ ನಚ ಸಂಪ್ರವಿಷ್ಟ ಅಷ್ಟೇ, ಜಿ ಓ ಡಿ ಅಷ್ಟೇ. ಇದು ಅದೋಯಿತು, ಡಿ ಓ ಜಿ ಗಂಟು ಬಿತ್ತಲ್ಲ, ಅಷ್ಟೇ ಮುದೋಯಿತು. ಮನುಷ್ಯನ ಪಾಡ ನಾಯಿ ಪಾಡ. ದೇವರನ್ನು ಹಿಡಿಯೋದ್ರ ಬದಲು ಗಾರ್ಡನ್ ಹಿಡಿಯೋದ್ರ ಬದಲು ಉಲ್ಟ ಪಲ್ಟ ಆದರೆ ಎಷ್ಟು ಪದಿತೆ ಆಗ, ಅದೇ ಪದದಲ್ಲಿ ಎಷ್ಟು ಸ್ವಾರಸ್ಯ ಇದೆ. ಅದೇ ಪದದಲ್ಲಿ ಹಿಡಿಬೇಕಾದ್ಯಾವುದು, ಬಿಡಬೇಕಾದ್ಯಾವುದು. ಇವತ್ತು ನೋಡಿ, ಸಾರಿಗ್ರಾಮ ಬಿಟ್ಟ ನಾಯಿ ಹಿಡ್ಕೊಂಡು ಓಡಾಡ್ತಿರ್ತಾನೆ ಪಾಪ. ಎಷ್ಟು ಜನ ಬೆಳಿಗ್ಗೆ ಸಂಧ್ಯಾ ವಂದನೆ ಮಾಡೋ ಕಾಲ, ಸ್ನಾನ ಮಾಡೋ ಕಾಲ, ಪೂಜೆ ಮಾಡೋ ಕಾಲ, ಎಲ್ಲಿಂದರೆ ನಾಯಿ ಹಿಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿಬಿಡ್ತಾನೆ ನಡಿ ಅಂತೇಳಿ. ಏನು ಆಶ್ಚರ್ಯ! ಯಾಕೆ ಅವನ ಹಾರ್ಟ್ ಭಾರಿ ಸರಿ ಇರುತ್ತೆ. ಅಲ್ಲ, ಈ ಹಾರ್ಟ್ ಕೊಟ್ಟವನ್ನೇ ಮರೆತು ಬಿಟ್ಟಿದ್ಯಾ? ಹೃದಯದ ಒಳಗಿರೋನು ಬಿಟ್ಟುಬಿಟ್ಟು ಯಾವುದನ್ನು ಹಿಡ್ಕೊಂಡು ಹೋಗಿ ಏನು ಬರುತ್ತೆ? ಮನೆ ಹೊರಗಿರಬೇಕಾದ್ದನ್ನು ಹಿಡ್ಕೊಂಡಿದ್ಯಾ? ಹೃದಯದ ಒಳಗಿರಬೇಕಾದ್ದನ್ನು ಹೊರಗಾಕಿದ್ಯಾ? ಎಂಥ ಆಶ್ಚರ್ಯ ಇದು! ಇನ್ನು ಹೃದಯ ಏನು ಗಟ್ಟಿಯಾಗಿರುತ್ತೆ, ಏನು ಗಟ್ಟಿ ಇರೋ ಚಾನ್ಸಸ್ಸೇ ಇಲ್ಲ. ಯೋಚನೆ ಮಾಡಬೇಕಾದ್ರೆ ನಿಜವಾಗಲೂ ಕೂಡ ಧ್ಯಾನ ಮಾಡಿದರೆ, ಸ್ನಾನ ಮಾಡಿದರೆ, ಜಪ ಮಾಡಿದರೆ ದೇಹಕ್ಕೆ ಬರತಕ್ಕಂಥ ಶಕ್ತಿ, ದೇಹಕ್ಕೆ ಬರತಕ್ಕಂಥ ಆರೋಗ್ಯ ಎಂದೂ ಬರೀ ಓಡಾಡೋದ್ರಿಂದ ಬರೋದೇ ಇಲ್ಲ. ಹಾಗೆ ಬರೋದಾಗಿದ್ದರೆ ತುಂಬ ಸತ್ತು ಹೇಳಿದ್ದೀನಿ, ಜಾಗಿಂಗ್ ಹೋದ ಕಾಲಕ್ಕೆ ಹಾರ್ಟ್ ಅಟ್ಯಾಕ್ ಆದವರಿದ್ದಾರೆ. ಮುಗಿಸ್ಕೊಂಡು ಬಂದು ಕೂತವ್ರು ಹಾಗೆ ಮತ್ತೆ ಎದ್ದೇ ಇಲ್ಲ, ಹಾಗೆ ಕೂತವರಿದ್ದಾರೆ. ಅದು ಫೈನಲ್ ಅಲ್ಲ ಅಂತ ಆಯ್ತಾ ಇಲ್ಲ ಈಗ. ಆದರೆ ದೇವ್ರ ಪೂಜೆ ಮಾಡೋ ಕಾಲಕ್ಕೆ ಎಷ್ಟು ಜನ ಸತ್ತಿದ್ದಾರೆ ಲೆಕ್ಕ ಹಾಕಿ ನೋಡೋಣ ಅಂತ ಬೇಕಾರೆ. ಸಂಧ್ಯಾ ವಂದನೆ ಮಾಡೋ ಕಾಲಕ್ಕೆ ಎಷ್ಟು ಜನ ಸತ್ತಿದ್ದಾರೆ ಲೆಕ್ಕ ಹಾಕಿ. ಒಬ್ಬನು ಸತ್ತಿಲ್ಲ. ಇವ್ರು ಮಾಡೋದೇ ಇಲ್ಲ, ಅದರಿಂದ ಪ್ರಸಕ್ತಿಯೇ ಬರೋದಿಲ್ಲ. ಆ ಥರ ಆಗೋದು, ಹುಡುಕ ಚಾನ್ಸೇ ಇಲ್ಲ, ಕ್ಯಾಂಡಿಡೇಟ್ಸೇ ಇಲ್ಲ. ಸಂಧ್ಯಾ ವಂದನೆ ಮಾಡೋ ಕಾಲಕ್ಕೆ ಸತ್ತಿಲ್ಲ, ಪೂಜೆ ಮಾಡಬೇಕಾದ್ರೆ ಸತ್ತಿಲ್ಲ, ನಮಸ್ಕಾರ ಮಾಡಬೇಕಾದ್ರೆ ಸತ್ತಿಲ್ಲ, ಬೀಡಿ ಕೂಡ ಸತ್ತಿದ್ದಾರೆ, ಹೆಂಡ ಕೂಡ ಸತ್ತಿದ್ದಾರೆ, ಓಡಾಡಬೇಕಾದ್ರೆ ಸತ್ತಿದ್ದಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ತತಃ ಪರಂ ತತ್ ಪರಿಮಾರ್ಗಿತವ್ಯಂ. ಜಸ್ಟ್ ಯೋಚನೆ ಮಾಡಿ, ಯಾವುದರಲ್ಲಿ ಸುಖ ಇದೆ? ಕೂಡೋದ್ರಿಂದ ಎಷ್ಟು ಉಪಯೋಗ ಆಗುತ್ತೆ? ದೇವ್ರ ಮುಂದೆ ಕೂಡ್ತಾನಲ್ಲ, ಎಷ್ಟು ದೇಹಕ್ಕೆ ಶಕ್ತಿ ಇದೆ ಗೊತ್ತಾದ್ರಿಂದ. ಕಾಲು ಇಟ್ಕೊಂಡು ಕೂಡೋದು ಬೇರೆ, ಪದ್ಮಾಸನ ವೀರಾಸನ ಹಾಕೊಂಡು ಕೂಡೋ ರೀತಿಯಲ್ಲಿ ಅಷ್ಟರಲ್ಲೇ ಅವ್ನಿಗೆ ಎಷ್ಟು ಎಕ್ಸಸೈಸ್ ಆಗಿಬಿಡುತ್ತಾಗಲೇನೆ. ಎಷ್ಟು ಜಾಗಿಂಗ್ ಮಾಡಿದ್ರು ಕೂಡ ಇವನು ಟೇಬಲ್ ಮೇಲೆ ಕೂತ್ರೆ ಯಥಾ ಪ್ರಕಾರೆ ಎಫೆಕ್ಟ್ ಕಳ್ಕೊಂಡ್ಬಿಡ್ತಾನೆ. ಸರಿಯಾಗಿ ಕೂಡಲಿಕ್ಕೆ ಬರೋದಿಲ್ಲ. ಕೃಷ್ಣಾಜನ ಕೂಡಿ ಅಂತ ಯಾಕೆ ಹೇಳಿದರು? ಕೃಷ್ಣ ಭಗವಂತ ಹೇಳಿದ್ದಾನೆ, ಶೈಲಾಜನ ಕುಶೋತ್ತಾರಂ, ಬಟ್ಟೆ ಹಾಕ್ಕೊಂಡು ಕೂಡಿ, ಜಮಖಾನದ ಮೇಲೆ ಕೂಡ್ತಾನಲ್ಲ ಅದ್ರ ಮೇಲೆ ಕೂಡಿ. ಆಮೇಲೆ ಅಜಿನ ಕೃಷ್ಣಾಜನದ ಮೇಲೆ ಕೂಡಿ, ಕುಶ ದರ್ಭಗಳ ಮೇಲೆ ಕೂಡಿ. ನೋಡಿ, ಕೂಡೋದ್ರಲ್ಲೇ ಭಗವಂತ ಹೇಳಿದ ಆ ರೀತಿ ಕೂಡೋ ಪ್ರಶ್ನೆನೇ ಇಲ್ಲ. ಇವತ್ತಿನ ದಿವಸ ಪೂರ್ತಿ ಪದ್ಧತಿನೇ ಹೊರಟೋಯ್ತು. ಊಟ ಕೂಡ ಟೇಬಲ್ ಆಗಿದ್ದರಿಂದ ಇನ್ನೇನು ಪ್ರಶ್ನೆ ಏನು ಬಂತು ಅವನಿಗೀಗ? ನೆಲದ ಮೇಲೆ ಕೂಡ ಚಾನ್ಸೇ ಇಲ್ಲ. ಹೀಗಾಗಿ ದೇಹದ ಆರೋಗ್ಯ ಶಿಥಿಲವಾಗಲೇಬೇಕಾಗ್ತದೆ. ಅದನ್ನು ಯೋಚನೆ ಮಾಡಿದರೆ ಇಹಾಪರ ಎರಡರ ಸಾಧನೆಗೂ ಕೂಡ ಭಗವದ್ಗೀತೆ ಕೊಡತಕ್ಕಂಥ ಒಂದು ಸಂದೇಶ ತುಂಬ ದೊಡ್ಡದು. ಯಥ ಪ್ರವೃತ್ತಿ ಪ್ರಸೃತ ಪುರಾಣಿ, ಅದನ್ನು ಯೋಚನೆ ಮಾಡಿ ಅಂತೇಳಿ. ಇಷ್ಟೆಲ್ಲ ಮಾಡಿ ಸಾಧನೆ ಹೇಗೆ ಮುಂದುವರಿಸಬೇಕು ಗೊತ್ತಾ ಅಂತ ಭಗವಂತ ಹೇಳಿದ. ಇಷ್ಟ ದೇವನ ಹಿಡಿದಾಯಿತು, ಹೇಗೆ ಮುಂದುವರಿಸಬೇಕು? ನಿರ್ಮಾಣ ಮೋಹಾಹ ಜಿತಸಂಗ ದೋಷಾಹ ಅಧ್ಯಾತ್ಮ ನಿತ್ಯಾಹ ವಿನಿವೃತ್ತ ಕಾಮಾಹ ದ್ವಂದ್ವೈರ್ವಿಮುಕ್ತಾಹ ಸುಖ ದುಃಖ ಸಂಜ್ಞೈಹಿ ಗಚ್ಛಂತ್ಯ ಮೂಢಾಹ ಪದಮವ್ಯಯಂ ತತ್. ಎಷ್ಟು ಸುಂದರ ಶ್ಲೋಕ, ಒಂದೇ ಇದರೊಳಗೆ ಹಾಡಿಬಿಟ್ಟಿದ್ದಾನೆ. ಗೀತೆ ಅಂದರೆ ಗೀತೆನೇ ಅದು. ನಿರ್ಮಾಣ ಮೋಹಾಹ ಜಿತಸಂಗ ದೋಷಾಹ ಅಧ್ಯಾತ್ಮ ನಿತ್ಯಾಹ ವಿನಿವೃತ್ತ ಕಾಮಾಹ ದ್ವಂದ್ವೈಹಿ ವಿಮುಕ್ತಾಹ ಸುಖ ದುಃಖ ಸಂಜ್ಞೈಹಿ ಗಚ್ಛಂತಿ ಅಮೂಢಾಹ ಪದಂ ಅವ್ಯಯಂ ತತ್. ಎಷ್ಟು ಸುಲಭವಾಗಿದೆ! ತತ್ ಪದಂ ಗಚ್ಛಂತಿ, ತತ್ಪರಂ ತತ್ ತತಃಪರಂ ತತ್ ಪರಿಮಾರ್ಗಿತವ್ಯಂ ಅಂತ ಹೇಳಿದರು. ಅದನ್ನು ಹುಡುಕಿ, ಈ ರೀತಿ ಬದುಕಿ ಅಲ್ಲಿಗೆ ಹೋಗ್ತೀರಿ ಅಂತ ಹೇಳಿದ್ದಾರೆ. ಗಚ್ಛಂತ್ಯ ಮೂಢಾಹ ಪದಂ ಅವ್ಯಯಂ ತತ್. ತತ್ ಅವ್ಯಯಂ ಪದಂ ಅಂತ ಒಂದು ನಾಶರಹಿತವಾದ ಸ್ಥಾನ ಇದೆಯಲ್ಲ, ಬೇರೆ ಎಲ್ಲ ಕಡೆಯೂ ನಾಶ ಇದೆ, ಇಲ್ಲಿ ಹೋದವರು ವಾಪಸ್ ಬರೋದಿಲ್ಲ, ಅಲ್ಲಿ ಹೋಗಬೇಕಲ್ಲ, ಈ ರೀತಿ ಬದುಕಿ ಹೋಗ್ತೀರಿ ಅಂತ ಹೇಳಿದ್ದಾರೆ. ನಿರ್ಮಾಣ ಮೋಹಾಹ, ಮಾನ ಮೋಹಗಳನ್ನು ಬಿಡಿ ಅಂತ ಪರಮಾತ್ಮ ಹೇಳಿದ್ದಾರೆ. ಮಾನ ಅಂದರೆ ಮಾನ ಮರ್ಯಾದೆ ಬಿಡುವಂತ ಅರ್ಥ ಅಲ್ಲ ಅದಕ್ಕೆ. ಮಾನ ಅಂದರೆ ದುರಭಿಮಾನ ಅಂತ ಅರ್ಥ. ದುರಭಿಮಾನವನ್ನು ಬಿಡಿ. ಯಾವನು ದುರಭಿಮಾನ ಬಿಡೋದಿಲ್ಲ ಅವನೆಂದೂ ಕೂಡ ಮೇಲೆ ಇರಲಿಕ್ಕೆ ಬರೋದೇ ಇಲ್ಲ. ಈ ಸೊಕ್ಕು ಇರುತ್ತಲ್ಲ ಮನುಷ್ಯನನ್ನು ತುಳಿದು ಹಾಕಿಬಿಡುತ್ತೆ ಅಂತ ಹೇಳ್ತಾರೆ. ಸೊಕ್ಕಿನಿಂದ ಅವನೇ ತಿಳ್ಕೊಂಡಿರ್ತಾನೆ, ಯಾರನ್ನೋ ತುಳಿತೇನೆ ಅಂತೇಳಿ. ತಪ್ಪು. ಸೊಕ್ಕಿನಿಂದ ಅವನೇ ತುಳ್ಕೊತಿರ್ತಾನೆ. ಸೊಕ್ಕು ಯಾರನ್ನೋ ಕೊಲ್ಲೋದಿಲ್ಲ. ತನ್ನ ಬೆಂಕಿನ ಕೈ ಹಿಡ್ಕೊಂಡು ಎಸಿಲಕ್ಕೆ ಹೋದರೆ ಬೆಂಕಿನ ಕೈ ಹಿಡ್ಕೊಂಡ್ಬಿಡ್ತಾನೆ, ಎಸಿಲಕ್ಕೆ ಅಂತ ಹೋಗ್ತಾನೆ. ತಮಾಷೆ ಏನು ಗೊತ್ತಾ? ಅಲ್ಲಿ ಇವನ್ ಕೈ ಮತ್ತೆ ಸುಟ್ಟಾಗಿರುತ್ತಾಗಲೇ ಅದು ಇವನ್ನ ಎಸಿತಾನ ಬಿಡ್ತಾನೋ, ಹಿಡ್ಕೊಂಡಾಗ ಕೈ ಸುಟ್ಟು ಬಿಡುತ್ತಾಗಲೇ. ಬದುಕಿದ ಅವನ ಕೈ ಹಿಡ್ಕೊಂಡು ಎಸಲಕ್ಕೆ ಹೋದರೆ ಅವನ ಮೇಲೆ ಎಸಿತೇನೆ ಅಂತ ಹೋಗ್ತಾನೆ, ಇವನ್ನೇ ಕಚ್ಚಾಗಿರುತ್ತಾಗಲೇ. ಈ ಬೇರೆ ರೋಷಗಳೆಲ್ಲ ಹಾಕಿ ಕಾಮ ಕ್ರೋಧ ಲೋಭ ಮೋಹ ಎಂಥವುಗಳು ಅಂದರೆ ಅವನು ಹಿಡಿದವನ್ನ ನಾಶ ಮಾಡಿಬಿಡುತ್ತೆ. ಫಸ್ಟ್ ಹರಿ ಷಡ್ವರ್ಗ ಅಂತ ಹೆಸರದೆ ನಿರ್ಮಾಣ ಮೋಹ, ದುರಭಿಮಾನ ಬಿಟ್ಟುಬಿಡಿ. ಮೋಹ ಈ ಒಂದು ವ್ಯಾಮೋಹ ಅಂತ ಅರ್ಥ, ಮೋಹ ಶಬ್ದಕ್ಕೆ ವ್ಯಾಮೋಹ. ವ್ಯಾಮೋಹವನ್ನು ಬಿಟ್ಟುಬಿಡಿ, ಮೋಹವನ್ನು ಬಿಡಿ. ಎಷ್ಟೋ ಜನ ಇವತ್ತು ಸ್ಮೋಕಿಂಗ್ ಬಿಡೋದಿಲ್ಲ, ಅದಕ್ಕೆ ವ್ಯಾಮೋಹ. ಅದು ಬಿಟ್ಟರೆ ಏನೋ ಆಗುತ್ತೆ, ಏನಾಗೋದಿಲ್ಲ, ಒಳ್ಳೇದಾಗುತ್ತೆ, ಏ ಬಿಡಲಾರೆ ಅಂತ ಹೇಳ್ತಾರೆ. ಬಿಡಲಾರೆ ಡ್ರಗ್ಸ್ ತಗೊಳ್ಳೋರು ನೋಡಿ, ಎಷ್ಟು ಚಿತ್ ಅವರು ಕೊಡದೆ ಹೋದರೆ ಹುಚ್ಚರಾದಂತೆ ಆಗಿಬಿಡ್ತಾರೆ. ಕದ್ದುಕ ತಗೋತಾರಂತೆ, ಬಿಡೋದಿಲ್ಲ. ಚಿತ್ರಹಿಂಸೆ ಆದರೂ ಪರವಾಗಿಲ್ಲ, ಸಿಗಲೇಬೇಕು ತಮಗೆ. ನೋಡಿ, ಮೋಹ ಅಲ್ಲದೆ ಇನ್ನೇನದು ಒಂದು ನಿರ್ಮಾಣ ಮೋಹಾಹ, ನಿರ್ಮಾಣಾಹ ನಿರ್ಮೋಹಾಹ. ನೀ ಎರಡು ಕಡೆ ಅನ್ವಯ ಮಾಡಬೇಕು. ನಿರ್ಮಾಣಾಹ ನಿರ್ಮೋಹಾಹ, ಮಾನ ದುರಹಂಕಾರವನ್ನು ಬಿಡಿ ಮತ್ತು ಈ ವ್ಯಾಮೋಹವನ್ನು ಬಿಡಿ, ಆಗ ಸರಿ ಹೋಗುತ್ತೆ. ನಮ್ಮ ಜನಕ್ಕೆ ಪ್ರೀತಿಗೂ ಈ ವ್ಯಾಮೋಹಕ್ಕೂ ಡಿಫ್ರೆನ್ಸ್ ಗೊತ್ತಾಗಿಲ್ಲ. ಹುಡುಗ ಸ್ಕೂಲಿಗೆ ಹೋಗೋದಿಲ್ಲ ಅಂತಾನೆ, ಜಾಣ ಬರೀ ಹೋಗಬೇಡ್ಬಿಡು ಅಂದು ಬಿಟ್ಟರೆ ಮುದೋಯ್ತಾನೆ. ನಮ್ಮ ಕೂಸು ಬುಸು ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಪಾಪ, ಸ್ಕೂಲಿಗೆ ಹೋಗೋದಿಲ್ವಂತೆ ಅಂತೇಳಿ ಕೂತ್ಕೊಂಡ್ಬಿಡು. ಪರೀಕ್ಷೆಗೆ ಹೋಗೋದಿಲ್ಲ ಅಂತ ಪಾಪ ಕೂಸು ಅಂತ ಹೇಳಿಬಿಟ್ರೆ ಅದು ಪಾಪಿ ಕೂಸಾಗ್ತದೆ, ಪಾಪ ಕೂಸಾಗೋದೇ ಇಲ್ಲ. ಸ್ಕೂಲಿಗೆ ಹೋಗೋದಿಲ್ವ, ಪಟ್ ಹೊಡಿತಾನೆ, ಪಟ ಪಟ ಹೊಡಿತಾನೆ. ಅದಕ್ಕೆ ಗೊತ್ತಾ, ಏ ತಬ್ಬು ಸ್ಕೂಲಿಗೆ ಹೋಗಬೇಕು ಫಸ್ಟ್ ನೀನು, ಈಗ ಇಲ್ಲಿರ್ತೇನೆ ಅಂತ ಹೇಳಿದರೆ ಇಲ್ಲ ಇರಬಾರ್ದು ಹೋಗಬೇಕು ನೀನು. ಇದು ಪ್ರೀತಿ, ಇದು ಪ್ರೀತಿ ಇದ್ದಕ್ಕೆ ಹಾಗೆ ಮಾಡ್ತಾನೆ. ಆದರೆ ವ್ಯಾಮೋಹ ಇದ್ದರೆ ಹೋಗಬೇಡ ಅಂತಾನೆ, ಕೊನೆಗೆ ಇವನು ಭಿಕ್ಷೆ ಅವನು ಭಿಕ್ಷೆ ಅಷ್ಟೇ, ಏನು ಪ್ರಯೋಜನ ಇದೆ? ಅವನು ನೋಡಿದ ಹೊಡಿತಾ ಇದ್ದಾನೆ. ಆ್ಯಕ್ಚುಲಿ ನೋಡೋರಿಗೆ ಸಿಟ್ಟಿನಿಂದ ಹೊಡಿತಾನೆ ಅಂತ ಕಾಣುತ್ತೆ, ಸಿಟ್ಟಿಂದ ಹೊಡಿತಾ ಇಲ್ಲ, ಪ್ರೀತಿಯಿಂದ ಹೊಡಿತಾ ಇದ್ದಾನೆ. ನೀವು ಸ್ಕೂಲಿಗೆ ಹೋಗೋದವ್ರು ಭಾರಿ ತಪ್ಪಾಗುತ್ತೆ. ಆಗ ನಮಗೆ ಅರ್ಥ ಆಗಬೇಕು, ವ್ಯಾಮೋಹ ಅಂದರೆ ಕುರುಡು ಪ್ರೀತಿಯನ್ನು ವ್ಯಾಮೋಹ ಅಂತ. ಕುರುಡು ಭಕ್ತಿ ಹೇಗೋ ಕುರುಡು ಪ್ರೀತಿ ಹಾಗೆ. ದೇವರಲ್ಲಿ ಕುರುಡು ಭಕ್ತಿ ಒಂದು ಕಡೆಗೆ, ಮಕ್ಕಳಲ್ಲಿ ಕುರುಡು ಪ್ರೀತಿ ಇನ್ನೊಂದು ಕಡೆಗೆ. ಪ್ರೀತಿಗೂ ಅರ್ಥ ಇಲ್ಲ ಅಲ್ಲಿ, ಭಕ್ತಿಗೂ ಅರ್ಥ ಇಲ್ಲ. ಭಕ್ತಿಗೆ ತಿಳುವಳಿಕೆ ಇಲ್ಲ, ಈ ಪ್ರೀತಿಗೆ ನಿಜವಾದ ಅರ್ಥದಲ್ಲಿ ಜ್ಞಾನನೇ ಇಲ್ಲ. ಈ ಮಗು ಹೋಗೋದಿಲ್ಲ ಅಂತ ನಾಳೆ ಏನಾಗುತ್ತೆ ಹೇಳಿದ್ದಾರೆ. ಸ್ಕೂಲ್ಗೆ ಕುಣಗಿನ ಔಷಧಿ ಕೊಡಬೇಕು ನೀವೀಗ, ಬೆಳಗ್ಗೆ ಮೂರು ಸಾಯಂಕಾಲ ಮೂರು ನಾಲ್ಕು ಸಹ ಕೊಡಲೇಬೇಕು ಔಷಧಿ ಅಂತ ಹೇಳುತ್ತೆ. ನಾನು ತೊಗೊಳ್ಳೋದಿಲ್ಲ ಅಂತ ಹೇಳಿಬಿಡುತ್ತೆ. ಮಗ ಏನಂತಾರಾಗ, ಹೋಗ್ಲಿ ಬಿಡು ಕೂಸು ಅಂತಾರ? ಬಿಡೋದಿಲ್ಲ, ಉಪಾಯ ಮಾಡಿ ಹಾಕ್ತಾರೆ, ಬಿಡೋದಿಲ್ಲ. ಬೆಲ್ಲ ಕೊಡ್ತೀವಿ ಅಂತಾರೆ, ಚಾಕ್ಲೇಟ್ ಕೊಡ್ತೀವಿ ಅಂತಾರೆ, ಏನೋ ಕೊಡ್ತೀವಿ ಅಂತಾರೆ, ಕೊನೆಗೆ ಹೊಡಿತಾರೆ, ಬಿಡೋ ಹಿಂದೆ ಆಗದ್ರೆ ಹೊಡೆದು ಬಿಡ್ತಾರೆ. ಯಾಕಂದ್ರೆ ತೊಗೊಳ್ಳೇಬೇಕು, ಇದ್ರೆ ಸತ್ತ ಬಿಡ್ತಾರೆ ಆಮೇಲೆ. ಇದು ಇದಕ್ಕೆ ಪ್ರೀತಿ ಅಂತ ಕರೀತಾರೆ. ಜನ ಯಾಕೆ ಹೊಡಿತಿ ಕೇಳ್ತಾ ಹೌದು, ಹಾಗಿರೋ ಹೊಡೀರಿ ಪರವಾಗಿಲ್ಲ, ಒಳ್ಳೆ ಕೆಲಸ ಅಂತ ಹೇಳುತ್ತೆ ಆ ಥರ. ಇವತ್ತು ನಮಗೆ ವ್ಯತ್ಯಾಸ ಗೊತ್ತಿಲ್ಲ, ಆದ್ರಿಂದಾಗಿ ಏಕಾಶಿ ಪಾಸ ಮಾಡೋದಿಲ್ಲ, ಏ ಬಿಟ್ಬಿಡಿ ಪಾಪ ಅಂದ್ಬಿಡ್ತಾನೆ ಪಾಪ. ಹಾಗೆ ಅನ್ನಕ್ಕೆ ಬರುತ್ತಾ, ಸಾಧ್ಯವೇ ಇಲ್ಲ ಅನ್ನಕ್ಕೆ. ಅದು ಹೇಗೆ ಅನ್ನಕ್ಕೆ, ನಮ್ಮ ರೈಟ್ ಅಲ್ಲ ಅದು, ಒಂದು ದೇವ್ರ ವಿಷಯದ ಶಾಸನ ಅದು. ನಾವೇನೋ ಯಾರೋ ಮಾಡಿಕೊಂಡಿದ್ರೆ ಹೋಗ್ಲಿ ಬಿಡಿ ಅಂದ್ ಬಿಡ್ಬೋದು. ಇವತ್ತು ಯೂನಿಫಾರ್ಮ್ ಇದೆ, ಆ ಸ್ಕೂಲ್ ಬಿಟ್ಟು ಆ ಯೂನಿಫಾರ್ಮ್ ಹೋಯ್ತು, ಯೋಚನೆ ಇಲ್ಲ. ಆದರೆ ಇದು ಬೇಸಿಕ್ ರಿಕ್ವೈರ್ಮೆಂಟ್ ಇವೆಲ್ಲ ಕೂಡ. ಇವತ್ತು ಸಂಧ್ಯಾವಂದ್ಯ ಮಾಡೋದಿಲ್ಲ ಬಿಡಿ ಅಂತ ಬಿಡಕ್ಕೆ ಬರೋದಿಲ್ಲ, ಹೇಳೋಕೆ ನಮಗೆಲ್ಲಿದೆ ಈ ಮಧ್ಯೆ? ಬಿಡಿದ್ರೆ ಹಾಳಾಗ್ತಿ ಅಂತ ಹೇಳಬೇಕು, ಪರವಾಗಿಲ್ಲ ಬಿಡು ಅಂತ ಕೇಳಿದ್ರೆ ಏನು ಹೇಳಬೇಕು ಅದಕ್ಕೆ? ಸಾಧ್ಯ ಇಲ್ಲ. ಅರ್ಹ ಸಂಧ್ಯಾಂ ಉಪಾಸೀತ ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ಶಿವ ಪಾರ್ವತಿ ಹೇಳಿದ ಮಾತು, ಪಾರ್ವತಿ ಹೇಳ್ತಾ ಇದ್ದೇನೆ ಕೇಳು. ರಟಂತೀಹ ಪುರಾಣಾನಿ ಭೂಯೋ ಭೂಯೋ ವರಾನನೆ ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ಪಾರ್ವತಿ ನನ್ನ ಮಾತಿದು, ಶಪಥ ಮಾಡಿ ಹೇಳ್ತಾ ಇದ್ದೇನೆ, ಏಕಾದಶಿ ದಿವಸ ಏನನ್ನೂ ತಿನ್ನಬಾರದು. ಶಿವನ ಮಾತಿದವನು, ಶಿವನ ಭಕ್ತರು ಅಂತ ಹೇಳ್ಕೊಂಡ್ರು ಮೊದಲು ಹರಿದಿನವನ್ನು ಆಚರಿಸಬೇಕು. ಶಿವನೇ ಹೇಳಿದ ಮಾತಿದವನು. ಇದೆಲ್ಲ ಏನಿದು ಜ್ಞಾನ ಇದೆ, ಅದು ಬಿಡಿಸ್ತೇನೆ ಅಂದರೆ ಅದು ವ್ಯಾಮೋಹ ಅಷ್ಟೇ. ಅದಕ್ಕೆ ನಿರ್ಮಾಣ ಮೋಹಾಹ. ದುರ್ಯೋಧನೋಡು ಏನು ಮಾಡಿದ? ಕೃಷ್ಣನ ಹತ್ರ ಬಂದ, ಸಹಾಯ ಕೇಳಕ್ಕೆ ಅಂತ ಬಂದ, ಯೋಚನೆ ಮಾಡಿದ. ಓಹೋ, ನಾನು ಕಾಲ ಹತ್ರ ಕೊಡಬೇಕೋ ತಲೆ ಹತ್ರ ಕೊಡಬೇಕೋ ಯೋಚನೆ ಮಾಡಿದ, ತೀರ್ಮಾನ ಮಾಡಿದ. ಆಹಾ, ನಾಹಂ ರಾಜರಾಜ ಉಪಾಸ್ಯೆ ಪಾದಯೋ ರೀತಿ, ನಾನು ರಾಜ, ನಾನು ಕಾಲ ಹತ್ರ ಯಾಕೆ ಕೊಡಲಿ, ತಲೆ ಹತ್ರ ಕೊಡ್ತೇನೆ. ಬಂದಿರೋದು ಕೇಳಲಿಕ್ಕೆ, ಈ ಸೊಕ್ಕು ಬೇರೆ, ಇದು ಹೆಚ್ಚು ತಪ್ಪಾಗಲಿಲ್ಲ. ಈಗ ಆ ರೀತಿ ಇದ್ದ ಮೇಲೆ ಕೇಳಬೇಕಿಲ್ಲ, ಬರಕೊಡ್ದು. ಕೇಳಕ್ಕೆ ಬಂದಿರೋದು ಹೌದು, ಈ ಗಲಾಟೆ ಮಾಡೋದು ಇದೇ ಅವ್ಯಾಯ. ಇದು ಒಂದು ನಾನು ಕಾಲ ಹತ್ರ ಕೊಡೋದಿಲ್ಲ ರಾಜ ಅಂತ ತಿಳ್ಕೊಂಡ್ರೆ, ನೀನು ಕೇಳಕ್ಕೆ ಬಂದಾಗ ರಾಜರಾಜತ್ವ ಎಲ್ಲಿ ಹೋಯ್ತಾಗಿದ್ರೆ? ಇದಕ್ಕೆ ದುರಭಿಮಾನ ಅಂತ ಕರೀತಾರೆ. ಮೋಹ ಅಂದರೆ ಧೃತರಾಷ್ಟ್ರರಿಗಿತ್ತಲ್ಲ, ಮಗನಿಗೆ ಮಾನ, ಮಗನಿಗೆ ದುರಭಿಮಾನ, ಅಪ್ಪನಿಗೆ ವ್ಯಾಮೋಹ. ಇಬ್ಬರು ಅಪ್ಪ ಮಗ ಆಗಿದ್ದು ಬಿಟ್ಟಿದ್ದಾರೆ. ಇಂಥವನು ನನ್ನ ಮಗ ನನ್ನ ಮಗ ನನ್ನ ಮಗ ಅಂತ ಅವನು, ನಾನು ದೊಡ್ಡವನು ನಾನು ದೊಡ್ಡವನು ಇವನು, ಯಾವ ಕೆಲಸಕ್ಕೂ ಬರಲೇ ಇಲ್ಲ. ಏನಾಯ್ತು ಅದರಿಂದ? ದುರ್ಯೋಧನ ಸರ್ವ ರೀತಿಯಾದ ಪತನವನ್ನು ಕಂಡು ಹಾಳಾಗಿ ಹೋಗ್ತಾನೆ. ಧೃತರಾಷ್ಟ್ರ ಅವನ ಸಾಯದನ್ನು ಕಣ್ಣಾರೆ ಕಾಣ್ತಾನೆ. ಮಾಮಕಾಹ ಮಾಮಕಾಹ ಅಂತಂದು ಅಂದು ಕೊಂದು ಅವರ ಸಾಯದನ್ನು ಕಂಡ. ಅದಕ್ಕೆ ನಿರ್ಮಾಣ ಮೋಹಾಹ ಜಿತ ಸಂಘ ದೋಷಾಹ. ಸಂಘ ದೋಷ, ಸಹವಾಸದ ದೋಷಗಳನ್ನು ಗೆಲ್ಲಬೇಕು. ಸಹವಾಸ ದೋಷಗಳನ್ನು ಗೆಲ್ಲಬೇಕು, ಸಹವಾಸ ದುಷ್ಟರ ಸಹವಾಸವನ್ನು ಮಾಡದೇ ಇರಬೇಕು ಅಂತ ಅರ್ಥ. ಸಹವಾಸ ದೋಷವನ್ನು ಗೆಲ್ಲಬೇಕು ಅಂದರೆ
ಸಹವಾಸ ಮಾಡಬೇಕು,
ಆದರೆ ಇನ್ವಾಲ್ವ್ ಆಗಬಾರ್ದು ಅಂತ ಅರ್ಥ ಅಲ್ಲ. ಸಹವಾಸನೇ ಬಿಟ್ಟು ಬಿಡಬೇಕು ಅಂತ, ದುಷ್ಟರ ಸಹವಾಸವನ್ನು ಬಿಟ್ಟೇ ಬಿಡಬೇಕು. ಅನಿವಾರ್ಯವಾಗಿದ್ದರೆ ಆದಷ್ಟು ಬೇಗ ಬಿಟ್ಟು ಬಿಡಬೇಕು. ಮೊದಲನೇದಾಗಿ ಕೆಲವು ಜಾಗಕ್ಕೆ ಹೋಗಲೇಬಾರದು, ಕೆಲವು ಜಾಗಕ್ಕೆ ಹೋಗಲೇಬಾರದು. ಇವತ್ತು ಉದಾಹರಣೆಗೆ ಕ್ಲಬ್ಬು ಗಿಬ್ಬಿಗೆ ಹೋಗಲೇಬಾರದು, ರೇಸಿ ಗೀಸಿಗೆ ಹೋಗಲೇಬಾರದು, ಮುಗಿದೋಯ್ತು. ಆಸ್ಪತ್ರೆ ನಿರ್ವಹ ಇಲ್ಲ, ಯಾರಿಗೂ ಫ್ರೆಂಡ್ಸ್ ಇದ್ದಾರೆ ಹೋಗಬೇಕು, ಅಥವಾ ತನಗೆ ರೋಗ ಬಂತು ಹೋಗಬೇಕು. ಆದರೆ ಹೇಗೆ ಹೋಗಬೇಕು ಅಲ್ಲಿಗೀಗ? ಆದಷ್ಟು ಬೇಗ ಬಿಡಲಿಕ್ಕೆ ಹೋಗಬೇಕೆ ಹೊರತು ಇಲ್ಲಿ ಪರ್ಮನೆಂಟ್ ರೂಮ್ ಕೊಡ್ತೀರಂತ ಕೇಳಿದರೆ ರೋಗನೇ ವಾಸಿ ಆಗಬಾರ್ದು ಅಂತ ಆಗುತ್ತೆ ಅಷ್ಟೇ. ಆದಷ್ಟು ಬೇಗ ಹೋಗಬೇಕು ಹೊರತು ಅಲ್ಲಿರೋ ಯೋಚನೆ ಮಾಡಬಾರ್ದು. ಇಲ್ಲೋಡಿ ಹೋಗಲೇಬಾರ್ದು, ಅಲ್ಲಿ ಆದಷ್ಟು ಬೇಗ ಬರಬೇಕು. ಅದಕ್ಕೆ ಜಿತಸಂಗ ದೋಷಾಹ, ಕೆಟ್ಟವರ ಸಹವಾಸ ಪೂರ್ತಿ ಬಿಟ್ಟು ಬಿಡಬೇಕು. ಅನಿವಾರ್ಯವಾದಾಗ ಮಿನಿಮೈಸ್ ಮಾಡಬೇಕು. ಇವತ್ತು ಯೋಚನೆ ಮಾಡಿದರೆ ಮನುಷ್ಯ ಮಿನಿಮೈಸ್ ಮಾಡೋದನ್ನು ಕಲ್ತಿಲ್ಲ. ಓ ಮಾತಾಡಬಾರದು ಅಂತ ಹೇಳಿದರೆ ಒಂದು ಮಾತು ಹತ್ತು ಮಾತು ತಾನೇ ಆಡಿಬಿಡ್ತಾನೆ, ಈ ಮತ್ತೆ ತಪ್ಪು ಎಷ್ಟು ಬೇಕೋ ಅಷ್ಟೇ. ಅದು ಜೀವನದಲ್ಲಿ ಹಾಗೆ ಅಷ್ಟೇ, ಅಂಗಡದಲ್ಲಿ ಪಕ್ಷಿ ಕುಳಿತಂತೆ ಕುಳಿತು ಹಾರಿ ಹೋದಂತೆ. ದಾಸರ ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ, ಹಿಂಗಿರಬೇಕೋ ಸಂಸಾರದಲ್ಲಿ ಹೆಂಗೆ ಬರದೀತೋ ಪ್ರಾಚೀನದಲ್ಲಿ, ಅಷ್ಟೇ ಎಷ್ಟು ನೆಸ್ಸಿಟಿನೂ ಅಷ್ಟಿರಬೇಕು, ಬೇರೆ ಮಾತೇ ಇಲ್ಲ. ಜಿತಸಂಗ ದೋಷಾಹ ಅಧ್ಯಾತ್ಮ ನಿತ್ಯಾಹ ವಿನಿವೃತ್ತ ಕಾಮಾಹ, ಅಧ್ಯಾತ್ಮ ನಿತ್ಯಾಹ, ನಿತ್ಯದಲ್ಲೂ ಅಧ್ಯಾತ್ಮದ ಚಿಂತನೆ ಇರಲಿ ಅಂತ ಹೇಳಿದ. ಅಧ್ಯಾತ್ಮ ಅಂದರೆ ಪರಮಾತ್ಮ, ಹಿಂದೆ ಬಂದಿದೆ ಈಗಾಗಲೇ. ಕಿಂ ತದ್ಧರ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ, ಎಂಟನೇ ಅಧ್ಯಾಯದಲ್ಲಿ ಬಂದಿರೋ ಮಾತು ಅದು ಒಂದು. ಅಧ್ಯಾತ್ಮ ಅಂದರೆ ನಾರಾಯಣ ಅಂತ ಅರ್ಥ. ಅಧ್ಯಾತ್ಮ ನಿತ್ಯಾಹ, ದೇವರಲ್ಲಿ ಸದಾಕಾಲ ಮನಸ್ಸನ್ನು ಹಾಕಿರಿ ಅಂತ ಹೇಳ್ತಾರೆ. ಎಲ್ಲದರಲ್ಲೂ ಮನಸ್ಸನ್ನು ಕಡಿಮೆ ಮಾಡ್ತಾ ಬಂದುಬಿಡಿ, ದೇವರಲ್ಲಿ ಹೆಚ್ಚು ಮಾಡ್ತಾ ಬನ್ನಿ ಅಂತ ಹೇಳ್ತಾರೆ. ಸಂತತಂ ಚಿಂತೆಯೇನಂತಂ ಮಂತಕಾಲೇ ವಿಶೇಷತಃ, ಬೇರೆದರಲ್ಲಿ ಆದಷ್ಟು ವಿತ್ಡ್ರಾ ಮಾಡ್ಕೋತಾ ಬನ್ನಿ, ದೇವರಲ್ಲಿ ಹೆಚ್ಚು ಇನ್ವಾಲ್ವ್ಮೆಂಟ್ ಮಾಡ್ಕೋತಾ ಬನ್ನಿ ಅಂತ ಹೇಳ್ತಾರೆ. ಅಧ್ಯಾತ್ಮ ನಿತ್ಯಾಹ, ಇವತ್ತು ಅಧ್ಯಾತ್ಮ ಅಂದರೆ ರಿಟೈರ್ ಆದಮೇಲೆ ಅಂತಾಗೋಯ್ತು. ಅಧ್ಯಾತ್ಮ ಅಂದರೆ ಪುಸ್ತಕ ಹಿಡ್ಕೊಂಡಾದರೆ ಪಾಪ ರಿಟೈರ್ಮೆಂಟ್ ಆಯಿತು ಅಂತ ಯೋಚನೆ ಇಲ್ಲ. ತಪ್ಪದು ಒಂದು ನಿತ್ ಪ್ರಹ್ಲಾದ ಇದ್ದಲ್ಲ ಆ ಥರ, ಪ್ರತಿ ಹಂತದಲ್ಲೂ ಕೂಡ ಸ್ಕೂಲಿಗೆ ಹೋಗಿ ಊಟ ಮಾಡಿ ತಿಂಡಿ ತಿನ್ನಿ ವಿಹಾರ ಮಾಡಿ ಎಲ್ಲ ಮಾಡಿ ಎಲ್ಲದರ ಜೊತೆಗೆ ಅಧ್ಯಾತ್ಮ ಟಚ್ ಇರಲೇಬೇಕು. ಅದು ಇವೆಲ್ಲ ಅರ್ಧ ಗಂಟೆ ಒಂದು ಗಂಟೆ ಎಲ್ಲ, ನಮಗೆ ಎಷ್ಟು ಟೈಮ್ ಸಿಗಲಿಕ್ಕೆ ಸಾಧ್ಯನೋ ಅಷ್ಟು. ಅದು ಬಿಟ್ಟರೆ ಮಾತ್ರ ಪ್ರಯೋಜನ ಇಲ್ಲ. ಇವಾಗ ಪರೀಕ್ಷೆ ದಿವಸ ಊಟ ಬಿಡ್ತಾನೆ? ಬಿಡೋದಿಲ್ಲ. ಪರೀಕ್ಷೆ ದಿವಸ ತಿಂಡಿ ಬಿಡ್ತಾನೆ? ಬಿಡೋದಿಲ್ಲ. ಪರೀಕ್ಷೆ ದಿವಸ ಪಾಠ ಬಿಡ್ತಾನೆ? ಬಿಡಬಾರದು ಕೂಡ. ಯಾಕೆ ಅದು ಒಂದು ಜೀವನದ ಅವಿಭಾಜ್ಯ ಅಂಗ, ಅದು ಒಂದು ಅವಿಭಾಜ್ಯವಾದ ಅಂಗ. ಮನೆಯಲ್ಲಿ ಪರೀಕ್ಷೆ, ಹುಡುಗನಿಗೆ ಪರೀಕ್ಷೆ, ಫ್ರೆಂಡ್ ಮದುವೆ, ಈ ಮದುವೆಗೆ ಹೋಗ್ತಾನೆ ಪರೀಕ್ಷೆ ಕಳಿಸ್ತಾನೆ ಹುಡುಗನ್ನ, ಹೇ ಮದುವೆಗೆ ಹೋಗೋಣ ಬಾ ಅಂತ ಹೇಳಿಬಿಟ್ರೆ ಅವ್ನು ಮದುವೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗಾಗತ್ತೆ ಅಷ್ಟೇ, ಏನು ಉಪಯೋಗ ಇಲ್ಲ. ಮದುವೆ ದೊಡ್ಡದಲ್ಲ, ಅವನಿಗೆ ಪರೀಕ್ಷೆ ದೊಡ್ಡ. ಆ ಅಭ್ಯಾಸ ನಮ್ಮಲ್ಲಿ ಬರಬೇಕು. ಪಾಠ ಪ್ರವಚನಗಳು ಯಾವುದೇ ಕಾರ್ಯಕ್ಕಿಂತ ದೊಡ್ಡದಾಗಬೇಕು. ಆಗ ಅವನಿಗೆ ನಿಜವಾಗ್ಲೂ ಇನ್ವಾಲ್ವ್ಮೆಂಟ್ ಇದೆ ಅಂತ. ಕೆಲವ್ರು ಹಾಗಲ್ಲ, ಏನು ಇಲ್ಲದೆ ಹೋದಾಗ ಪಾಠ, ಏನು ಇಲ್ಲದೆ ಹೋದ ಪ್ರವಚನ, ಏನು ಲೆಕ್ಕ ಇದು? ಒಂದು ಭಾರಿ ತಪ್ಪದು ಒಂದು. ಎಲ್ಲ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ, ಅದಕ್ಕೆ ಆದ್ಯತೆ ಕೊಡಬೇಕೆ ಹೊರತು ಅದನ್ನು ನಿಕೃಷ್ಟವಾಗಿ ಕಾಣಬಾರದು. ಜ್ಞಾನಕಾರಿ ಅಧ್ಯಾತ್ಮ ನಿತ್ಯಾಹ, ಅಧ್ಯಾತ್ಮದ ಚಿಂತನೆ ಸದಾ ಇರಬೇಕು. ಯಾಕೆ? ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ, ಹಿಂದೆ ಉತ್ತರ ಬಂದಿದೆ ಈಗಾಗಲೇ, ವಿದ್ಯೆಗಳ ರಾಜ ಅದು. ಅಧ್ಯಾತ್ಮ ವಿದ್ಯೆ ವಿದ್ಯೆಗಳ ರಾಜನಾದ್ದರಿಂದ ಅದರ ಬಗ್ಗೆ ಸದಾ ಎಚ್ಚರ ಇರಲಿ. ವಿನಿವೃತ್ತ ಕಾಮಾಹ, ಅಧ್ಯಾತ್ಮ ದೇವರು ದಿಂಡ್ರು ಅಂದ್ರು ಶುರುವಾಯಿತು ಕಲೆಕ್ಷನ್ ಆಗಲೇನೆ. ಏನಂತ? ವಿನಿವೃತ್ತ ಕಾಮಾಹ, ಏನು ಪ್ರಯೋಜನ ಅಂತ ಶುರುವಾಯಿತು. ಅದನ್ನು ಬಿಟ್ಟುಬಿಡಿ, ಮತ್ತು ದೇವರ ಸೇವೆ ಮಾಡಿ ಫಲ ಕೇಳೋದನ್ನು ಬಿಟ್ಟುಬಿಡಿ ಅಂತ ಹೇಳಿದೆ. ಇವತ್ತು ಫಲಕ್ಕೂ ನಮ್ಮ ಪೂಜೆಗೂ ಡೈರೆಕ್ಟ್ ಲಿಂಕ್ ಬಂದುಬಿಟ್ಟಿದೆ. ಫಲವಿಲ್ಲದೆ ಪೂಜೆ ಮಾಡೋದು ನಮಗೆ ಕಾನ್ಸೆಪ್ಟಿಗೆ ಬಂದಿಲ್ಲ. ಈ ಮತ್ತೆ ಫಲವಿಲ್ಲದ ಪೂಜೆ ಅಂದರೆ ರಡ್ಡ ಅಂತ ಅರ್ಥ ಆಗಿಬಿಡುತ್ತೆ. ಶಾಸ್ತ್ರ ಹೇಳುತ್ತದೆ ವಿನಿವೃತ್ತ ಕಾಮಾಹ, ನಿವೃತ್ತ ಕಾಮರಾಗಬೇಕು. ಆಸೆ ಆಕಾಂಕ್ಷೆಗಳನ್ನು ಬದಿ ಗೊತ್ತಬೇಕು, ಸ್ವಲ್ಪ ಅಲ್ಲ ವಿಶೇಷೇಣ ಒತ್ತಿ ಬಿಡಬೇಕು. ವಿನಿವೃತ್ತ ಕಾಮಾಹ ದ್ವಂದ್ವೈರ್ ವಿಮುಕ್ತಾಹ ಸುಖ ದುಃಖ ಸಂಜ್ಞೈಹಿ. ಪ್ರಹ್ಲಾದ ಎಂಥ ಮಾತು ಕೇಳ್ತಾರೆ, ಎಷ್ಟು ಕಾಮನೆ ಗೆದ್ದಿದ್ದಾನೆ ಪ್ರಹ್ಲಾದ ಅಂತ ಕೇಳಿದರೆ, ನಿಜವಾಗಲೂ ಪ್ರಹ್ಲಾದನ ಕಥೆ ಎಂದರೆ ಆ ನರಸಿಂಹದೇವರನಾಥ ಕಂಡ ಅಂತ ಅಷ್ಟೇ ಕೇಳಿದ್ವೇ ಹೊರತು ಕಾಂಡಕ್ಕೆ ಏನು ಮಾಡಿದ್ದ ಅಂತ ನಾವು ಕೇಳೇ ಇಲ್ಲ. ಒಬ್ಬನು 20 ಲಕ್ಷ ರೂಪಾಯಿ ಮನೆ ತೊಗೊಂಡು ಬಿಟ್ಟರೆ ಅವನ ಆಸ್ತಿ ಎಷ್ಟಿರಬೇಕು ಲೆಕ್ಕ ಹಾಕಿ ನೋಡೋಣ. ಸುಮ್ಮನೆ ಭಿಕ್ಷೆ ಬೇಡ ಅಂತ ತೊಗೊಳಕ್ಕಾಗೋದಿಲ್ಲ ಅದನ್ನು, ಅವನ ಕೆಪಾಸಿಟಿ ಎಷ್ಟಿರಬೇಕು. ಅದೇ ರೀತಿಯೇ ಇವತ್ತಿನ ದಿವಸ ಪ್ರಹ್ಲಾದ ನರಸಿಂಹದೇವರನ್ನು ಕಂಡ ಅಂದರೆ ಯಾವ ಮಟ್ಟ ಮುಟ್ಟಿರಬೇಕು ಪ್ರಹ್ಲಾದ? ನರಸಿಂಹದೇವರು ಕೇಳಿದ್ರಂತ ಏನು ಬೇಕು ಪ್ರಹ್ಲಾದ ಕೇಳಿಕೊ. ಹುಡುಗವರಾಗಿದ್ದು ದೊಡ್ಡ ಪಟ್ಟಿನೇ, ಒಬ್ಬ ಭಕ್ತ ಇದ್ದನಂತೆ ಪಾಪ, ದೇವರು ಕೇಳಿದನಂತೆ ನಿನಗೇನು ಬೇಕು ಅಂತ ಕೇಳಿದನಂತೆ. ಆಮೇಲೆ ಅವನು ಹೇಳೋಕ್ಕೆ ಶುರು ಮಾಡಿಬಿಟ್ಟನಂತೆ, ಒಂದು ಎರಡು ಪಟ್ಟಿ ಮಾಡ್ಕೋತ ಕೂತ್ಬಿಟ್ನಂತೆ. ಅದು ಬೇಕು ಇದು ಬೇಕು, ದೇವರಲ್ಲಿಂದ ಹೋಗಿಬಿಟ್ಟಂತೆ ನಡಿ ಅಂತೇಳಿ. ಅವ್ರಿಗೆ ಕೇಳಿದ್ರಂತೆ, ದೇವ್ರು ಬಂದುಬಿಟ್ಟಿಲ್ಲ ಅಂತ ಕೇಳಿದ್ರೆ, ನಾನು ಭಕ್ತ ಲಿಸ್ಟ್ ಮಾಡ್ಕೋತ ಕೂತಿದ್ದೇನೆ ಮುಗಿಲಿ ಅಂತ ಬಂದುಬಿಟ್ಟೆ ಅಂತ ಹೇಳಿದ್ನಂತೆ. ಅಂದರೆ ದೇವ್ರು ಬಂದಾಗ ಲಿಸ್ಟ್ ಹಾಕ್ತಿದ್ದಾನೆ, ಅದು ಬೇಕು ಇದು ಬೇಕು ಅಂತ ಪಟ್ಟಿ ಮಾಡ್ತಾನೆ ಇದ್ದ ನಿಮ್ಮ ಮಧ್ಯೆ. ದೇವ್ರು ಬಿಟ್ಟು ಎಲ್ಲ ಕೇಳ್ತಾರೆ, ಇದು ಆಶ್ಚರ್ಯ ಅಂತ ಕೇಳಿದೆ. ಅಂತ ದೇವರು ಬಂದಾಗ ದೇವರೇ ನೀನು ಅನುಗ್ರಹ ಮಾಡು ಅಂತ ಕೇಳೋದು ಬಿಟ್ಟುಬಿಟ್ಟು ಏನನ್ನ ಕೇಳಿದವನೇ, ಏನು ಬೇಕು ಪ್ರಹ್ಲಾದ ಅಂದರೆ ಎಂಥ ಮಾತ, 5 ವರ್ಷದ ಹುಡುಗ ಏನು ಚೆನ್ನಾಗಿ ಮಾತಾಡ್ತಾನೆ ಗೊತ್ತಾ. ದೇವರೇ ನೀನು ಕೇಳಿದ್ದೆ ತನ್ನ ವರ ಕೇಳಿಬಿಟ್ರೆ ನನ್ನ ಸೇವೆಗೆ ಫಲ ಕೇಳಿಬಿಟ್ರೆ ಸವೈ ನವೈ ಭಕ್ತ ಸವೈ ವಣಿ, ನಾನೊಬ್ಬ ಭಕ್ತನಾಗೋದಿಲ್ಲ, ನಾನೊಬ್ಬ ವ್ಯಾಪಾರಿ ಆಗ್ತೇನೆ ಅಷ್ಟೇ ಅಂತ ಹೇಳ್ತಾರೆ. ಸೇವೆಗೆ ಪ್ರತಿಫಲವನ್ನು ಬಯಸೋದು ಅಂದರೆ ಅದು ವ್ಯಾಪಾರಿಯ ಲಕ್ಷಣನೇ ಹೊರತು ಬೇರೆಯಲ್ಲ. ಯಾರದ ಮನೆ ಊಟಕ್ಕೆ ಹಾಕಿದ್ರು, ಭಿಕ್ಕಾಬಟ್ಟೆ ಬಡಿಸಿಬಿಟ್ರು, ಬೇಡ ಅಂದರೂ ಹಾಕಿಬಿಟ್ರು, ಖುಷಿಯೋ ಖುಷಿ ಅವನಿಗೆ, ಥ್ಯಾಂಕ್ಸ್ ಹೇಳೋದಕ್ಕೆ ಹೋದ, ಬಿಲ್ಲಿಟ್ರು, ಮುಗಿದೋತ್ತ ಕತೆ. ಓಹೋ ಇದಕ್ಕೆ ಮಾಡಿದಿರಾ ಅಂತ ಕೇಳಿದ್ರು, ಇದಕ್ಕೆ ಮಾಡಿದಿರಾ, ನೋಡ್ತಾನೆ 200 ರೂಪಾಯಿ ಬಿಲ್ಲು, ಅಯ್ಯೋ ಹೋಟ್ಲ 100 ರೂಪಾಯಿ ಆಗುತ್ತಲ್ಲ, ಎಂಥ ಕೆಲಸ ಮಾಡಿಕೊಂಡು ಎಂಬಾಗ ಆಗಬಾರದು. ಈ ಮಧ್ಯೆ ಅದು ಹೇಗಿರಬೇಕು ಗೊತ್ತಾ, ಇವ್ರು ಕೊಡ್ಲಕ್ಕೆ ಹೋದ್ರು ಬೇಡ ಅಂದ್ಬಿಟ್ರೆ ಆಗ ದೊಡ್ಡ ಸ್ಥಿತಿ ಅದು. ಇವತ್ತು ಯಾರೋ ಮನೆಯಲ್ಲಿ ಊಟ ಮಾಡಿ ನಾವು ಊಟ ಮಾಡಿದ ವ್ಯಕ್ತಿ ದುಡ್ಡು ಕೊಡ್ಲಿಕ್ಕೆ ಹೋದ ತಕ್ಷಣ ಅದು ಕಮರ್ಷಿಯಲ್ ಹೇಗಾಗ್ತದಲ್ಲ, ಕೊಡ್ಲಕ್ಕೆ ಬಂದ ಬೇಸರ ಅನ್ನಿಸ್ತದೆ ನೋಡಿ ಒಳ್ಳೆಯವರಿಗೆ. ಏನು ನೀವು ಇಷ್ಟು ಪ್ರೀತಿಯಿಂದ ಕೊಟ್ಟರೆ ಏನಾದ್ರು ಕೊಡೋದ ನೀವೀಗ, ಕೊಡಬೇಡಿ ಅಂತ ಹೇಳ್ತಾ. ಅತಿಥಿಗಳು ಬಂದರೆ ಕೊಡಬೇಡಿ ಅಂತ ಹೇಳ್ತೀರಲ್ಲ, ಇನ್ನು ದೇವರು ಬಂದ ಕೊಡಿ ಅಂತ ಕೇಳಿದ್ರೆ ಎಷ್ಟು ತಪ್ಪಾಗ್ತದೆ ಲೆಕ್ಕ ಹಾಕಿ. ಇವನು ಯಾವನೇ ಕೆಲಸಕ್ಕೆ ಬಾರದ ಅತಿಥಿ, ಇವನು ಕೊಡೋದನ್ನೇ ಬೇಡ, ಇಸ್ಕೊಳ್ಳೋಕ್ಕೆ ಮನಸ್ಸು ಬರೋದಿಲ್ಲ ಅಂದಮೇಲೆ ದೇವರು ಕೊಟ್ಟಿದ್ದರೆ ಇಸ್ಕೊಳ್ಳೋ ಮನಸ್ಸು ಹೇಗೆ ಬರಬೇಕಾಗಿದ್ರೆ, ದೇವರೇ ನೀನು ಕೊಡಬೇಡ. ಇವತ್ತು ರಾಜಮಹಾರಾಜರು ಬಂದಾಗ 10 ರೂಪಾಯಿ ಬಿಲ್ ಮಾಡೋಕ್ಕಾಗ್ತದ? ಎಂಥ ದರಿದ್ರ ಭಾಳ ಚಪರಾಸಿ ಅಂತ ವ್ಯಕ್ತಿ ಕೂಡ ರಾಜಮಹಾರಾಜರು ಬಂದರೆ ಸ್ವಾಮಿ ನಿಮ್ಮಿಂದ ಇಸ್ಕೊಳ್ಳೋದ ಅಂತ ಹೇಳ್ಬಿಡ್ತಂತ. ನಿಮ್ಮಿಂದ ಇಸ್ಕೊಳ್ಳೋದ ಬೇಡ, ಏನೋ ಒಂದು ಅವಕಾಶ ಜನ್ಮದಲ್ಲಿ ಸಿಕ್ಕಿದೆ, ಅದು ಉಪಯೋಗ ಮಾಡ್ಕೋತೇನೆ ಅನ್ನಬೇಕೆ ಹೊರತು ಕಳ್ಕೊಳ್ಳೋಕೆ ಹೋಗಬಾರ್ದು. ಪ್ರಹ್ಲಾದ ಹೇಳ್ತಾರೆ, ನಾರಾಯಣ ನನಗೆ ಆ ಫಲ ಕೇಳೋ ಬುದ್ಧಿ ಖಂಡಿತ ಇಲ್ಲ, ಬೇಡ ಅಂತ ಹೇಳಿಬಿಡ್ತಾನೆ. ಆಮೇಲೆ ಕೇಳ್ತಾನೆ ನರಸಿಂಹದೇವರೇ, ನೀವು ಕೇಳಿದಾಗ ಇಲ್ಲ ಅಂತ ಹೇಳಬಾರದು, ನಾನು ಕೇಳೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗಿಬಿಡುತ್ತೆ, ಒಂದು ವರ ಕೊಡಿ ಅಂತ ಕೇಳಿದ್ದೀನಿ. ಏನು ಕೇಳ್ತಾನೆ ಪ್ರಹ್ಲಾದ, ದಾಖಲೆಯ ವರ ಕೇಳ್ತಾನೆ. ನರಸಿಂಹದೇವರೇ, ಯಾವುದೋ ಜನ್ಮದ ಪುಣ್ಯ, ಜನ್ಮ ಜನ್ಮಗಳ ಪುಣ್ಯ, ಇವತ್ತು ನನಗೆ ನೀವು ವರ ಕೇಳಿಕೊ ಅಂತ ಕೇಳಿದಾಗ ನನ್ನ ಕೇಳೋ ಬುದ್ಧಿ ಬರಲಿಲ್ಲ, ಈ ಬುದ್ಧಿ ಯಾವಾಗಲೂ ಇರುತ್ತೆ ಅಂತ ನನಗೆ ಗ್ಯಾರಂಟಿ ಇಲ್ಲ. ಅದಕ್ಕೆ ಕಾಮಾನಾಂ ಹೃದಿ ಅಸಂರೋಹಂ ಭವತಸ್ತು ವೃಣೇ ವರಂ, ನನ್ನ ಮನಸ್ಸಿನಲ್ಲಿ ಕೇಳಬೇಕು ಅನ್ನೋ ಬಯಕೆ ಎಂದೆಂದೂ ಬರಬಾರದು, ಹಾಗೆ ಮಾಡಿಬಿಡು ಅಂತ ಕೇಳಿದೆ. ಇದು ಗೀತೆ ಕೇಳಿದವರಿಗೆ ಅರ್ಥ ಆಗಬೇಕು. ಜಿತಸಂಗ ವಿನಿವೃತ್ತ ಕಾಮಾಹ, ಎಷ್ಟು ಕಾಮನೆ ಗೆದ್ದಿದ್ದಾನೆ, ಈ ಕಾಮನೆ ಗೆದ್ದಿದ್ದಕ್ಕೆ ನರಸಿಂಹದೇವರು ಎಷ್ಟು ಅನುಗ್ರಹ ಮಾಡ್ತಾರೆ ಆತನಿಗೆ. ಆತ ಕೇಳಿದ್ರೆ ಎಷ್ಟು ಕೊಡ್ತಿದ್ರು, ಅದಕ್ಕಿಂತ 1000 ಪಟ್ಟು ಜಾಸ್ತಿ ಕೊಟ್ಟುಬಿಟ್ಟು. ಇದನ್ನು ಯೋಗ ಅಂತ ಕರೀತಾರೆ, ಯೋಗ ಕರ್ಮಸು ಕೌಶಲಂ, ಪ್ರಹ್ಲಾದನ ಸಿದ್ಧಿ. ಆಗ ಭಗವದ್ಗೀತೆ ಅರ್ಥ ಆಗೋದಾಗಲೇ. ವಿನಿವೃತ್ತ ಕಾಮಾಹ, ಅರ್ಜುನಿಗೆ ಯಾಕೆ ಅರ್ಥ ಆಗುತ್ತೆ ಗೊತ್ತಾ? ಇದು ಅರ್ಜುನ ಅಂಥವನೇನೆ, ನಾನು ಬೇಕು ನನ್ನ ಸೈನ್ಯ ಬೇಕು ಅಂತ ಕೃಷ್ಣ ಕೇಳಿದರೆ, ಕೃಷ್ಣ ನಾನು ನೀನು ಬೇಕು ಅಂತ ಕೇಳಿದನಲ್ಲ, ಕರೆಕ್ಟಾಗಿದ್ದಾರೆ. ಅಧ್ಯಾತ್ಮ ನಿತ್ಯಾಹ ವಿನಿವೃತ್ತ ಕಾಮಾಹ. ಅದಕ್ಕೆ ಕೃಷ್ಣ ಗಾಡಿ ಓಡಿಸ್ತಾನೆ, ಯಾರು ಓಡಿಸ್ತಾರೆ ಲೆಕ್ಕಾಗಿ? ದುಡ್ಡು ಕೊಟ್ಟವನೇ ಭಾಳ ಹೊತ್ತಾದ್ರೆ ಬಿಟ್ಟು ಹೋಗ್ಬಿಡ್ತಾರೆ, ಕಡೆ ದುಡ್ಡು ಬೇಡ ಗಿಡ್ಡು ಬೇಡ ಹೋಗ್ರೆ ಇನ್ನೊಂದು ಗಿರಾಕಿ ಬರ್ತಾನೆ ಅಂತ ಹೋಗ್ಬಿಡ್ತಾನೆ. ವೇಟಿಂಗ್ ಚಾರ್ಜ್ ಕೇಳ್ತಾನೆ, ಮತ್ತೆ ಹೆಚ್ಚು ವೇಟ್ ಮಾಡಿದ್ರೆ ಬಿಟ್ಟೇ ಬಿಡ್ತಾನೆ ಕೊನೆಗೆ. ಎಂಥ ಕೃಷ್ಣ, ಹೂವ ತರುವರ ಮನೆಗೆ ಹುಲ್ಲ ತರುವ, ಅವ್ವ ಲಕುಮಿ ರಮಣ ಇವಗಿಲ್ಲ ಗರುವ, ಎಂಥ ಭಗವಂತನ ಒಂದು ಅನುಗ್ರಹ. ಯಾತಕ್ಕೆ ನಾನು ಆರಿಸ್ಕೊಂಡು ಬಿಟ್ಟನಲ್ಲ, ನಾನು ಏನಾರು ಮಾಡಬೇಕಾದ. ಇದು ಭಗವಂತನ ಒಂದು ಅನುಗ್ರಹ ಬುದ್ಧಿ, ನನ್ನನ್ನು ಬಿಟ್ಟು ಬೇರೆ ಬೇಡ ಅಂತ ಅರ್ಜುನ ಕೇಳಿದ ಮೇಲೆ ನಾನು ಬೇಕಾದ್ದು ಮಾಡ್ತೇನೆ ಅಂಥೇಳಿ ಭಗವಂತ ಹಾಗೆ ಮಾಡ್ತಾನೆ. ಅಧ್ಯಾತ್ಮ ನಿತ್ಯಾಹ ವಿನಿವೃತ್ತ ಕಾಮಾಹ ದ್ವಂದ್ವೈರ್ ವಿಮುಕ್ತಾಹ ಸುಖ ದುಃಖ ಸಂಜ್ಞೈಹಿ. ಈ ಸುಖ ದುಃಖ ಅನ್ನೋ ದ್ವಂದ್ವಗಳು ಅಂದರೆ ಟ್ವಿನ್ಸ್ ಅವೆರಡು, ಸುಖ ದುಃಖ, ಲಾಭ ಅಲಾಭ, ಜಯ ಅಪಜಯ, ಇವೆಲ್ಲ ಒಂದಕ್ಕೊಂದು ಲಿಂಕ್ ಅದೊಂದು. ಈ ಲಾಭ ಬಂದಾಗ ಮನುಷ್ಯ ಉಬ್ಬಿಟ್ಟು ಬಿಡ್ತಾನೆ, ನಷ್ಟವಾದಾಗ ಕುಗ್ಗಿ ಹೋಗ್ತಾನೆ, ಜಯ ಆದಾಗ ಉಬ್ತಾನೆ. ನಮಗೆ ಜಯ ಆದಾಗಲ್ಲ, ಇದು ನಮ್ಮ ಟೀಮೇ ಜಯ ಆದಾಗಲೇ ಇವನು ಉಬ್ಬಿಡ್ತಾನೆ ಪಾಪ. ಪಟಾಕಿ ಹಾರಿಸಿದ್ದು ಹಾರಿಸಿದ್ದು ಹಾರಿಸಿದ್ದೇನೆ, ಅದು ಸೋತಾಗ ಇವನು ಡಲ್ ಅಂತ ಆಗೋಗಿ ಟಿ ವಿ ಗುಂಡು ಹೊಡೆಯೋದು, ತಾನು ಹೊಡ್ಕೊಳ್ಳೋದು ಸತ್ತು ಹೋಗ್ತಾನೆ. ಎಂಥ ಮೂರ್ಖರಿದ್ದಾರೆ. ಭಗವದ್ಗೀತೆ ಕೇಳಿಬಿಟ್ರೆ ನಿನಗೆ ಜಯ ಆದರೂ ಉಬ್ಬಬೇಡ, ನಿನಗೆ ಅಪಜಯ ಆದರೂ ಕುಗ್ಗಬೇಡ, ಇನ್ನು ಕ್ರಿಕೆಟ್ ಮ್ಯಾಚ್ ನೋಡಿ ಕುಗ್ಗಬೇಡ ಹಿಗ್ಗಬೇಡ ಅಂತ ಹೇಳಬೇಕಾದ ಕಾರಣ ಇಲ್ಲ. ಎಷ್ಟೋ ಜನ ಅವ್ರು ಸತ್ತು ಆದ್ಮೇಲೆ ಸತ್ತವರಿದ್ದಾರೆ, ಅವನ ಔಟ್ ಆಗಿದ್ದಕ್ಕೆ, ಅವನ ಔಟ್ ಆಗಿದ್ದು ಒಂದು ಆಟದೊಳಗಷ್ಟೇ, ಇವನು ಪರ್ಮನೆಂಟ್ಲಿ ಔಟ್, ಇವನು ಪಾಪ ಲೈಫ್ನಿಂದೇ ಔಟ್. ಎಂಥ ಹುಚ್ಚರಿದ್ದಾರೆ. ಅದಕ್ಕೆ ಭಗವಂತ ಹೇಳ್ತಾರೆ, ದ್ವಂದ್ವೈರ್ ವಿಮುಕ್ತಾಹ ಸುಖ ದುಃಖ ಸಂಜ್ಞೈಹಿ. ಸುಖ ದುಃಖಗಳು ಏನಿವೆಲ್ಲ ಕೂಡ, ಇವು ಜೀವನದಲ್ಲಿ ದುಃಖಕ್ಕೆ ಬೆಲೆ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ ತಾನೆ, ಸುಖಕ್ಕೂ ಬೆಲೆ ಇಲ್ಲ, ತಿಳ್ಕೊಂಬಿಡಿ ಅಂತ ಹೇಳ್ತಾರೆ. ಈ ಲೌಕಿಕ ದುಃಖಕ್ಕೆ ಬೆಲೆ ಹೇಗೆ, ಸುಖಕ್ಕೆ ಬೆಲೆ ಇಲ್ಲ, ದುಃಖಕ್ಕೆ ಬೆಲೆ ಇಲ್ಲವೋ ಹಾಗೆ. ಲೌಕಿಕ ದುಃಖ ಬಂದರೂ ಅಷ್ಟೇ, ಲೌಕಿಕ ಸುಖ ಬಂದರೂ ಅಷ್ಟೇ. ಅದು ಅಧ್ಯಾತ್ಮವಾದರೆ ಭಾರಿ ದೊಡ್ಡದು. ಪುರಂದರದಾಸರು ಯಾವುದಕ್ಕೂ ಕುಣಿಲಿಲ್ಲ, ಅವರು ಯಾವುದಕ್ಕೂ ಹಾರಾಡಲಿಲ್ಲ. ವರಗುರು ಉಪದೇಶ ಜರವಾಯಿ ತೆನಗೀಗ ಇನ್ನೇ ನಿನ್ನೇನು, ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇ ನಿನ್ನೇನು. ಎಷ್ಟು ಕುಣಿದಾಡಿಬಿಟ್ರು, ಯಾಕೆ ನಿಜವಾದ ಲಾಭ, ಆ ಲಾಭದಿಂದ ಮತ್ತೆ ನಷ್ಟನೇ ಇಲ್ಲ. ಅಂಥ ಲಾಭ ಬಂದರೆ ಕುಣಿದಾಡಬೇಕೇ ಹೊರತು, ಫಸ್ಟ್ ಕ್ವಾರ್ಟರಲ್ಲಿ ಫಸ್ಟ್ ರ್ಯಾಂಕ್ ಬಂತು, ಪಾಸ್ ಆಗಿಬಿಟ್ಟ, ಎಲ್ಲ ಪಾರ್ಟಿಗಳು, ದಿವಸ ಒಂದು ಪಾರ್ಟಿಗಳು, ನಮ್ಮ ಹುಡುಗ ಫಸ್ಟ್ ಕ್ವಾರ್ಟರಲ್ಲಿ ಪಾಸ್ ಆಗಿಬಿಟ್ಟಿದ್ದಾರೆ ಅಂತೇಳಿ, ಈ ಪಾರ್ಟಿಗಳಾಟೆ ಫೈನಲ್ ಎಕ್ಸಾಮ್ ಫೇಲ್ ಆಗಿಬಿಡ್ತಾನೆ ಅಷ್ಟೇ, ಏನು ಉಪಯೋಗ ಇಲ್ಲ ಇದರಿಂದ. ಇದೆಲ್ಲ ಯಾವ ಲೆಕ್ಕ ಇದು, ಒಂದು ಇದು ಫಸ್ಟ್ ರ್ಯಾಂಕ್ ಬಂದರೂ ಅಷ್ಟೇ, ಇದು ಅಷ್ಟೇ, ಇದೆಲ್ಲ ಪ್ರಿಪರೇಷನ್ ಅಷ್ಟೇ. ಪಬ್ಲಿಕ್ ಎಕ್ಸಾಮ್ನಲ್ಲಿರೋದು ಪರಾಕ್ರಮ ಎಲ್ಲ ಕೂಡ, ಹೇಳ್ತಾರೆ ಈಗ ಉಪಯೋಗ ಇಲ್ಲ, ಅಂತ್ಯಕಾಲ ಬರುತ್ತೆ ಅವಾಗ ತೋರಿಸಿ ನಿಮ್ಮ ಪರಾಕ್ರಮ ಅಂತ ಹೇಳ್ತಾರೆ. ಆಗ ನಾರಾಯಣ ಅನ್ಲಿಲ್ವೋ ನಿನ್ನ ಜೀವನ ಎಲ್ಲ ವ್ಯರ್ಥ, ಆಗ ಅಂದೆಯೋ ಉಳಿದ ಜೀವನ ಎಲ್ಲ ಸಾರ್ಥಕ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮನುಷ್ಯ. ಕೊನೆಗಾಲ ಅಂತ ಒಂದಿದೆ, ನಮಗೆ ಯಾವ್ದು ಹತ್ರ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಂದು ದಿವಸ ಕಳೀತು ಅಂದರೆ ಒನ್ ಸ್ಟೆಪ್ ಅಹೆಡ್ ಟುವರ್ಡ್ಸ್ ಡೆತ್ ಅಂತ ಅರ್ಥ. ಒಂದು ದಿವಸ ಸಾವಿಗೆ ಹತ್ರ, ದಿನ ಕಳೆದಂತೆ ದಿನ ಕಳೆದಂತೆ ಫಾಸ್ಟಾಗಿ ಹೋಗ್ತಾನೆ ಇರ್ತಾನೆ. ಮತ್ತೆ ಸ್ಲೋ ಇಲ್ಲ, ಗೀವ್ ಇಲ್ಲ, ಮತ್ತೆ ಬ್ರೇಕ್ ಫೇಲ್ ಇಲ್ಲ, ಪಂಕ್ಚರ್ ಇಲ್ಲ, ಯಾವ ಥರದಿಲ್ಲ, ಆ್ಯಸ್ ಅ ರೂಲ್ ಹೋಗ್ತಾನೆ. ಸೂರ್ಯ ಸುತ್ತೋದ್ರ ಬಗ್ಗೆ ವ್ಯತ್ಯಾಸನೇ ಇಲ್ಲ. ಹುಟ್ಟಿದ ಮುಳುಗಿದ, ಹುಟ್ಟಿದ ಮುಳುಗಿದ ಅಲ್ಲ, ಇದನ್ನು ಆಯುಷ ತೊಗೊಂಡು ಹೋಗ್ತಾನೇ ಇರ್ತಾನಂತೆ. ಅದಕ್ಕೆ ಆದಿತ್ಯ ಅಂತ ಸೂರ್ಯನ ಹೆಸರು. ಆದಿತ್ಯ ಅಂತ ಯಾತಕ್ಕೆ ಕರೆಯೋದಿಲ್ಲ, ಆಯುಹು ಆದಾಯ ಯಾತಿ ಇತಿ ಆದಿತ್ಯ. ಮನುಷ್ಯರ ಆಯುಷ್ಯವನ್ನು ತಗೊಂಡು ಹೋಗೋದಕ್ಕೆ ಆದಿತ್ಯ ಅಂತ ಸೂರ್ಯನ ಹೆಸರು. ಇದನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ ನಮಗೆ ಯಾವ ಲಾಭವೂ ಕೂಡ ದೊಡ್ಡದಾಗಿ ಕಾಣೋದಿಲ್ಲ, ಯಾವ ನಷ್ಟವೂ ಕೂಡ ದೊಡ್ಡದಾಗಿ ಕಾಣೋದಿಲ್ಲ. ಇವತ್ತು ಲಾಭ ನಷ್ಟಗಳೆಲ್ಲ ನಮಗೆಲ್ಲ ಸೆಕೆಂಡರಿ ಎಲ್ಲ ಕೂಡ. ಪ್ರೈಮರಿ ದೇವ್ರು ಒಲಿಬೇಕು. ದೇವ್ರು ಒಲಿದ ಅಂದರೆ ಯಾವ ನಷ್ಟವೂ ನಷ್ಟ ಅಲ್ಲ, ದೇವ್ರು ಒಲಿಲ್ಲ ಅಂದರೆ ಯಾವ ಲಾಭವೂ ಲಾಭ ಅಲ್ಲ. ಹರಿನಿ ಒಲಿಯಲು ಆರು ಮುನಿದೇನು ಮಾಡುವರು, ಹರಿನಿ ಮುನಿಯಲು ಆರು ಒಲಿದೇನು ಮಾಡುವರು. ಇದೇ ನಿಜವಾದ ಸಿದ್ಧಾಂತ. ಅದಕ್ಕೆ ದ್ವಂದ್ವೈರ್ ವಿಮುಕ್ತಾಃ ಸುಖ ದುಃಖ ಸಂಜ್ಞೈಹಿ ಗಚ್ಚಂತ್ಯ ಮೂಢಾಃ ಪದಮವ್ಯಯಂ ತತ್. ಗಚ್ಚಂತ್ಯ ಅಷ್ಟು ತಮಾಷೆ ಮಾಡ್ತಿರ್ತಾರೆ. ಯಾವುದೋ ಒಂದು ಡೆಡ್ ಬಾಡಿ ತರಲಕ್ಕೆ ಹೋಗಿರ್ತಾರೆ, ಪೋಸ್ಟ್ಮಾರ್ಟಮ್ ಆಗಬೇಕಾಗಿರುತ್ತೆ, ಹತ್ಕೋತ ಕೂತಿರ್ ದುಃಖದಲ್ಲಿ ಹತ್ಕೋತ ಕೂತಿರ್ತಾರೆ. ಇನ್ನು ಬಾಡಿ ಕೊಡ್ತಾ ಇಲ್ಲ, ಬಾಡಿ ಕೊಡ್ತಾ ಇಲ್ಲ ಅಂತೆ. ಬಾಡಿ ಕೊಟ್ಬಿಡ್ತಾರೆ, ಖುಷಿ ಆಗುತ್ತೆ. ಎಂಥ ಖುಷಿ ಇದು? ಬದುಕಿದ ಖುಷಿನಾ ಅಲ್ಲ. ಆ ಖುಷಿಗೆ ಏನಿದೆ ಅರ್ಥ? ಏನು ಅರ್ಥ ಇಲ್ಲ. ಆ ಖುಷಿ ಬಾಡಿ ಕೊಟ್ಟರು ದುಃಖ ಪಡ್ತೀವಿ, ಜೀವನ ಇಲ್ಲದ್ರೊಳಗೆ ತಗೊಂಡು ಏನು ಮಾಡ್ತೀರಿ ಬಾಡಿನ? ಇದು ಖುಷಿ ಅಂತ ಕರೆಯೋದಾದರೆ ಸಂಸಾರ ಸುಖ ಸುಖ ಅಂತ ಕರಿಬೋದು ಅಂತ ಹೇಳ್ತಾರೆ. ಜೈಲಲ್ಲಿ ಊಟ ಗೀಟ ಕೊಡ್ತಾರೆ, ಭಾರಿ ಚೆನ್ನಾಗಿ ಕೊಡ್ತಾರೆ, ಏನು ಕೊಡ್ತಾರೆ, ಏನು ಕೊಟ್ಟರು ಏನು ಉಪಯೋಗ? ಬಂಧನ. ಏನೇ ಕೊಟ್ಟರು ಬಂಧನ ಹೊರತು ಬೇರೆ ಏನೂ ಅಲ್ಲ. ಇನ್ನೂ ಹೇಳ್ತಾರಲ್ಲ, ಬೆಳಗ್ಗೆ 5 ಗಂಟೆಗೆ ಹ್ಯಾಂಗೆ ಮಾಡ್ತಾರೆ, ರಾತ್ರಿ ಬರ್ತಾರೆ 8 ಗಂಟೆಗೆ ಕೇಳ್ತಾನೆ, ಏನು ಬೇಕೋ ಕೇಳ್ಕೊಂಬಿಡು ಕೊಟ್ಬಿಡ್ತೇವೆ, ಬೇಕಾದ ಕೇಳಿ ಕೊಡ್ತೇವೆ. ಏನು ಕೊಡ್ತಾರೆ, ಚಾಲು ಬೇಕಾ, ಜಿಲೇಬಿ ಬೇಕಾ, ಬಿಟ್ಟುಬಿಡ್ತೀರಾ, ಅದೊಂದು ಕೇಳಬೇಡ, ಬೇರೆ ಕೇಳು ಅಂತ ಕೇಳಿ. ಏನು ಉಪಯೋಗ ಅದರಿಂದ? ಏನು ಕೊಟ್ಟರು ಅಷ್ಟೇ, ಏನು ತಿಂದರು ಅಷ್ಟೇ, ಬೆಳಗ್ಗೆ 5 ಗಂಟೆ ಪ್ರಾಣ ಹೋಗಿಬಿಡುತ್ತೆ. ಇದು ಎಷ್ಟು ನಿಶ್ಚಿತನೋ ಸಂಸಾರ ಸುಖ ಅಂದರೆ ಅಷ್ಟೇ ನಿಶ್ಚಿತವಾದದ್ದು. ಆದ್ದರಿಂದ ಅದರಿಂದ ಏನೂ ಪ್ರಯೋಜನ ಇಲ್ಲ. ಸಂಸಾರ ದುಃಖವೂ ಹೇಯ, ಸಂಸಾರ ಸುಖವೂ ಹೇಯ ಅಂತ ತಿಳ್ಕೊಂಡ್ರೆ ದ್ವಂದ್ವೈರ್ ವಿಮುಕ್ತಾಃ ಸುಖ ದುಃಖ ಸಂಜ್ಞೈಹಿ ಗಚ್ಚಂತ್ಯ ಮೂಢಾಃ. ಒಂದು ಪ್ರಶ್ನೆ ಬಂತು, ಒಂದು ಕೆಲಸ ಮಾಡೋಣ. ಇವೆಲ್ಲ ಬಿಡ್ಲಕ್ಕೆ ಬರುತ್ತೆ ನಮಗೆ. ಯಾವ ಬಿಡ್ಲಕ್ಕೆ ಬರುತ್ತೆ? ಕೋಮಶ್ಚರ್ಯದಲ್ಲಿದ್ದಾನೆ, ಏರಿ ಎಚ್ಚರಣೆ ಇಲ್ಲ ಅವನಿಗೆ. ಯಾರು ಬದ್ರೂ ಎಚ್ಚರಾಗೋದಿಲ್ಲ, ಹಾರ ಹಾಕಿದ್ರೂ ಎಚ್ಚರಾಗೋದಿಲ್ಲ, ಮುಗಿದೋಯ್ತು. ಯಾರು ಸತ್ರು ಇಲ್ಲ, ಯಾರು ಹೋದರೂ ಇಲ್ಲ, ಲಾಟ್ರಿ ಬಂದರೂ ಅಷ್ಟೇ, ಯಾರು ಹೋದರೂ ಅಷ್ಟೇ, ಹಾಗಿದ್ದು ಬಿಡ್ಬೋದಲ್ಲ ಅಂತ ಕೇಳಿದರೆ ಒಳ್ಳೆಯ ಪ್ರಶ್ನೆ ಇದು. ಒಂದು ಜನ ಪ್ರಶ್ನೆ ಅಂತ ತಿಳ್ಕೊಳ್ಳಿ, ಉತ್ತರ ಅಂತ ತಿಳ್ಕೊಂಬಿಟ್ರೆ ಅದನ್ನು ಕುಡಿದು ಬಿಡೋದು ಅದಕ್ಕೇನೆ. ಕುಡಿದು ಬಿದ್ದು ಬಿಡ್ತಾರಲ್ಲ, ಏನು ಗೊತ್ತಾಗೋದಿಲ್ಲ ಪಾಪ. ನೋಡಿದರೆ ಅವಳು ಅಪರೋಕ್ಷ ಜ್ಞಾನಿ ಕಂಡ ಕಾಣ್ತಿರ್ತಾನೆ ನೋಡೋರಿ, ಹುಚ್ಚ ಅಂತ ಅರ್ಥ. ಏನು ಉಪಯೋಗ ಇಲ್ಲ. ಭಗವದ್ಗೀತೆಯ ಮಾತು ನೋಡಬೇಕು ಇದರಿಂದ ಅಂತೂ ನಿಮಗೆ ಗೊತ್ತಾಗ್ಬರ್ತಾನೆ. ಸೊ ಕೋಮಾ ಸ್ಟೇಜಿಗೆ ಹೋದರೆ ಅದು ಡ್ರಗ್ಸ್ ತೊಗೊಂಡ್ರಾಯ್ತಲ್ಲ, ಪರಮಾತ್ಮ ಹೇಳ್ತಾನೆ ಹಾಗೆಲ್ಲ ಮಾಡಬಾರದು. ಅಮೂಢಾಹ ಅಂತ ಪದ ಇದೆ, ಗಚ್ಚಂತ್ಯ ಮೂಢಾಹ ಪದಮವ್ಯಯಂ ತತ್. ಇದನ್ನು ಸಾಧನೆ ಏನು ಮಾಡಬೇಕು ಅಂತ, ಎಚ್ಚರ ಇದ್ದು ಮಾಡಬೇಕೇ ಹೊರತು ಮೈಬರತ್ ಮಾಡಿದರಲ್ಲ ಅಂತ ಹೇಳಿಬಿಡ್ತಾರೆ. ಎಚ್ಚರ ಇರಬೇಕು. ಆದ್ದರಿಂದನೇ ದುರಭ್ಯಾಸಗಳ ಹಿನ್ನೆಲೆಯಲ್ಲಿ ನಾವು ಸುಖ ಪಡೋದಲ್ಲ, ಸದಭ್ಯಾಸಗಳನ್ನು ಬೆಳೆಸ್ಕೊಂಡು ಸುಖ ಪಡಬೇಕು ಹೊರತು ಬೇರೆ ಅಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇವತ್ತು ದುಷ್ಟರಿಗೂ ಶಿಷ್ಟರಿಗೂ ದುರ್ವ್ಯಸನಗಳಿಂದ ಸುಖ ಪಡೋದಕ್ಕೂ ದೇವರ ಆರಾಧನೆ ಮಾಡಿ ಸುಖ ಪಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಮಾರ್ಮಿಕವಾದ ಪದ. ಗಚ್ಚಂತೆ ಅಮೂಢಾಹ ಪದಮವ್ಯಯಂ ತತ್. ಇಂಥ ಅಮೂಢರಾಗಿ ಮನುಷ್ಯ ಬದುಕ್ತಾನಲ್ಲ, ಅದಕ್ಕೆ ಹೇಳೋದು ದೃಶ್ಯತೆ ತ್ವಗ್ರಯ ಬುದ್ಧ ಅಗ್ರಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿವಿ. ಉಪನಿಷತ್ತಿನ ಮಾತು, ಅತ್ಯಂತ ತೀಕ್ಷ್ಣ ಬುದ್ಧಿ ಇರಬೇಕು, ಅಲರ್ಟ್ ಆಗಿರಬೇಕು. ಅವರಿಗೆ ದೇವರು ಕಾಣಿಸ್ತಾನೆ ಹೊರತು ಈ ಮಂಕುಗಳಿಗೆಲ್ಲ ದೇವರು ಕಾಣೋದಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಅಮೂಢಾಹ ಅನ್ನೋ ಪದ ಸಾರ್ಥಕವಾದ ಪದ. ಗಚ್ಚಂತ್ಯ ಮೂಢಾಹ, ಇಷ್ಟೆಲ್ಲ ಕಷ್ಟಪಡೋದಕ್ಕೆ ಏನು ಪ್ರಯೋಜನ? ಪದಂ ಅವ್ಯಯಂ ತತ್, ಆ ಲೋಕಕ್ಕೆ ಹೋಗ್ತಾನೆ. ಎಂಥ ಲೋಕ ಗೊತ್ತ? ಅವ್ಯಯಂ, ಅದಕ್ಕೆ ನಾಶವೇ ಇಲ್ಲ ಅಂತ ಲೋಕಕ್ಕೆ ಹೋಗ್ತಾನೆ. ನಮಗೆ ಅದು ಬೇಕಾಗಿತ್ತು. ಇವತ್ತು ಬೇರೆ ದೇಶಕ್ಕೆ ಹೋಗ್ತಾನೆ, ಜನಗಳೇನು ಗೊತ್ತಾ, ಏನು ಆನಂದವೇ ಆನಂದ. ನಮ್ಮ ಹುಡುಗ ಅಲ್ಲಿಗೆ ಹೋಗ್ತಾನೆ, ನಮ್ಮ ಹುಡುಗ ಇಲ್ಲಿ ಹೋಗ್ತಾನೆ, ಅಷ್ಟು ಸಂಬಳ ಇಷ್ಟು ಸಂಬಳ, ಇದು ಯೋಚನೆ ಮಾಡ್ತಿರ್ತಾರೆ. ಎಲ್ಲೇ ಹೋದರೂ ವಾಪಸ್ ಅಂತೂ ಬರಬೇಕೋ? ಎಲ್ಲೇ ಹೋದರೂ ಕೂಡ ಇಲ್ಲಿಯ ವ್ಯತ್ಯಾಸಕ್ಕೆ ಅದಕ್ಕೇನು ವ್ಯತ್ಯಾಸ? ಆಯುಷ್ಯನೂ ಜಾಸ್ತಿ ಆಗೋದಿಲ್ಲೋ ಬೇರೆ ಊರಿಗೆ ಹೋದ ಮಾತ್ರಕ್ಕೇನೆ? ಆಯುಷ್ಯ ಸಂಬಳ ಜಾಸ್ತಿ ಆಗ್ಬೋದು, ಆಯುಷ್ಯ ಜಾಸ್ತಿ ಆಗುತ್ತಾ? ಏನು ಹೈಟು ವೈಟು ಜಾಸ್ತಿ ಆಗುತ್ತಾ? ವೇಟ್ ತಿಂತಿನ ಜಾಸ್ತಿ ಆಗ್ಬೋದೇ ಹೊರತು ಇವ ವ್ಯಕ್ತಿತ್ವದ ತೂಕ ಏನಾಗುತ್ತೆ? ಏನೂ ಇಲ್ಲ. ಆದರೆ ಒಂದು ಜಾಗ ಇದೆ, ಅಲ್ಲಿಗೆ ಹೋಗಿಬಿಟ್ರೆ ಭಾರಿ ಭಾರಿ ಹಿರಿಮೆ ಉಂಟು. ಗಚ್ಚಂತ್ಯ ಮೂಢಾಹ ಪದಂ ಅವ್ಯಯಂ ತತ್ ಯಸ್ಮಿನ್ ಗತ ನ ನಿವರ್ತಂತಿ ಭೂಯಃ. ಅಲ್ಲಿಗೆ ಹೋಗಿಬಿಟ್ರೆ ವಾಪಸ್ ಬರೋ ಪ್ರಸಕ್ತಿನೇ ಇಲ್ಲ. ಅಂತ ಒಂದು ಭದ್ರವಾದ ನೆಲೆ, ಭದ್ರವಾದ ನೆಲೆಯನ್ನ ಈ ಜೀವ ಕಾಣುತ್ತಾನೆ. ನಮಗೀಗ ಅರ್ಥ ಆಗುತ್ತೆ, ರಾಘವೇಂದ್ರ ಸ್ವಾಮಿಗಳಂಥವರು, ವಾದಿರಾಜರ ವ್ಯಾಸರಾಜರಂಥವ್ರು ಏನು ಬಾಳನ್ನ ಬದುಕಿದ್ರಲ್ಲ, ಯಾತಕ್ಕೋಸ್ಕರ? ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ, ಒಂದು ಗಟ್ಟಿಮುಟ್ಟಾದ ವ್ಯವಸ್ಥೆ ಒಂದು ಅಲ್ಲಿದೆ. ಅವನು ಯೋಚನೆ ಮಾಡಿ, ಒಂದು ದಿವಸ ಡೆಲ್ಲಿಗೆ ಹೋಗಿರ್ತಾನೆ, ಯಾರು ಬರ್ತಾರೆ ಸೈಟ್ ತಗೋತೀರ ಅಂತ ಕೇಳ್ತಾರೆ, ಮರಾಯ ಬೆಂಗಳೂರಿಗೆ ಹೋಗ್ಬೇಕು ಅರ್ಜೆಂಟ್ ಸೈಟ್ ತಗೊಂಡು ನಾನೇನು ಮಾಡಲಿ ಅಂತ ಹೇಳ್ತಾರೆ. ಅರ್ಧ ರೇಟ್ ಬೇಡ, ಯಾವುದು ಬೇಕಾಗಿಲ್ಲ, ಕಾಟ್ ಕೊಡೋಕ್ಕೆ ಬರ್ತಾರೆ ಯಾರು, ಫಸ್ಟ್ ಕ್ಲಾಸ್ ಕಾಟು, 10,000 ರೂಪಾಯಿ ಕಾಟು, 5,000 ಕೊಡ್ತೀರಿ ಅಂತ ಹೇಳ್ತಾನೆ. ನೋಡಯ್ಯ, 10 ರೂಪಾಯಿ ಕೊಟ್ಟರು ಬೇಡ, ತೊಗೊಂಡು ಏನು ಮಾಡಲಿ ನಾನೀಗ, ಪ್ರಯಾಣ ಕ್ಯಾನ್ಸಲ್ ಮಾಡಬೇಕಷ್ಟು, ತೊಗೊಂಡು ಹೊತ್ಕೊಂಡು ಓಡಾಡಬೇಕು, ಮಂಚಬೇಕಾ ಅಂತ ಉಪಯೋಗ ಇಲ್ಲ ನಮಗೆ. ಅಲ್ಲ, ಅದೆಲ್ಲ ಕೂಡ ಬೇರೆ ವ್ಯವಸ್ಥೆ, ನಮ್ಮೂರಲ್ಲಿ 10 ರಷ್ಟಿದೆ, ಅವಾಗ ನಾನು ಯಾಕೆ ತೊಗೊಳ್ಳಿದ್ದಾನೆ ಅಂತ ಹೇಳ್ತಾರೆ. ನಮ್ಮ ಮನೆ ಒಂದು ಬೇರೆ ಇದೆ, ಆ ಎಚ್ಚರ ಇದ್ದರೆ ಈ ಸಂದೇಹ ಗೊಂದಲಕ್ಕೆ ಮನುಷ್ಯ ಬೀಳೋದೇ ಇಲ್ಲ. ಆದ್ದರಿಂದನೇ ಗಚ್ಚಂತ ಮೂಢಾಹ ಪದಂ ಅವ್ಯಯಂ ತತ್, ನಾಶವಿಲ್ಲದ ಪದ, ಎರಡರ್ಥ ಅದಕ್ಕೆ. ವ್ಯಯ ಅಂದರೆ ನಾಶ ಇಲ್ಲ, ಒಂದರ್ಥ. ವ್ಯಯ ಶಬ್ದಕ್ಕೆ ದುಃಖ ಅಂತ ಇನ್ನೊಂದರ್ಥ. ವ್ಯಯ ದುಃಖ, ಅವ್ಯಯಂ ದುಃಖವಿಲ್ಲದ ಜಾಗಕ್ಕೆ ಹೋಗ್ತಾನೆ. ಎಷ್ಟು ಚೆನ್ನಾಗಿದೆ, ದುಃಖವಿಲ್ಲದ ಜಾಗ ತಲುಪಬೇಕು ಅಂತಿದ್ರೆ ಅಲ್ಲಿ ಹೋಗಬೇಕು. ವ್ಯಯ ಆಯಿತು, ಧನ ವ್ಯಯ ಆಯಿತು, ದುಃಖ ಆಗುತ್ತೋ ಇಲ್ಲ? ಈಗ ವ್ಯಯಕ್ಕೂ ದುಃಖಕ್ಕೂ ಸಂಬಂಧ ಇದೆ. ಅವ್ಯಯಂ ಆನಂದ ಇದೆ, ಆನಂದ ಮತ್ತೆ ಹೋಗೋದೇ ಇಲ್ಲ ಅಂತ ಭದ್ರವಾದ ಲೋಕವನ್ನು ಇಂಥ ಸಾಧಕ ತಲುಪ್ತಾನೆ. ಆಗ ಅವರು ಯಾತಕ್ಕೆ ವಿರಕ್ತರಾದರು ಅಂತ ಗೊತ್ತಾಗುತ್ತೆ. ಯಾಕೆ ಬಿಡಬೇಕಾಗಿತ್ತು ಅಷ್ಟೆಲ್ಲವನ್ನು ಬಿಟ್ಟು, ಯಾಕೆ ಅವರು ಅಷ್ಟು ದೊಡ್ಡ ತ್ಯಾಗ ಮಾಡಬೇಕಾಗಿತ್ತು ಅಂದರೆ, ಜನಗಳು